ோஷவர்த்தம் நேயம் கமியம் குருச்சாபி நூத்தியே சமஸ்தகுணசம்பூர்ணம் சர்வோஷவிவர்ஜிதம் லட்சுமிநாராயணம் வந்தே பத்தாபீஷ்டஃபலப்பிரதம். திருத்தியாத்யாயஸ்ய திருத்தியாத்யாயஸ்ய ஏனா விட்டது ஏதோ திருத்தியா பாதா திருத்தியாத்தியாயத மூர்ணே பாதால ஏவமாதி ஆத்ய சூத்திரஸ்த அத பதோக்த அதிகாரி விசேஷண வைராக்ய பக்தி நிரூப்ய இதானீம் ஜிக்னாசா சப்தோக்த உபாசனா நிரூபணார்த்தோ அயம் பாதா. முதலே பாதக்கு என்ன ஹெசர்? மூர்ணே அத்தியாயதல்லி முதலே பாதக்கு வைராக்ய பாத, எரடனே பாத பக்தி பாத, மொதலு வைராக்கிய, வைராக்கியதாகி பக்தி, பக்தி பரலக்கோஸ்கர மகாத்ம ஜானவன் ஹெழிதரு. மூரனே பாதக்கு ஏனந்தாரே உபாசனா பாத. ஏவம் ஆத்ய சூத்திரஸ்த அத பதோக்த அதிகாரி விசேஷண வைராக்கிய பக்தி நிரூப்ய இதானீம் ஜிக்னாசா சப்தோக்த உபாசனா நிரூபணார்த்தோ அயம் பாதா. ஏவம் ஹீகே வெள்ளி வைரா ஹெழ்த்தினி யாக்கந்த ஏவம் ஏவம் ஆத்ய சூத்திரஸ்த முதல சூத்திரதல்லி ஓம் அதாத்தோ பிரம்ம ஜிக்னாச அந்தக்கத்த முதல சூத்திரதல்லி அத பத உக்த அத அத பிரம்ம ஜிக்னாச அத அத பதத்திலிருந்து ஹெழல்பட்டந்த அதிகாரி விசேஷண வைராக்கிய பக்தி வைராக்கிய ஒன்லேதாகி அதிகாரி ಐರಾಗ್ಯ ಏನಿರಬೇಕು ಅಧಿಕಾರಿಗೆ ಅಂದರೆ ವಿಶೇಷಣಗಳೇನು? ವೈರಾಗ್ಯ ಮತ್ತು ಭಕ್ತಿ. ವೈರಾಗ್ಯಂಚ ಭಕ್ತಿಶ್ಚ ವೈರಾಗ್ಯ ಭಕ್ತಿ ದ್ವಿವಚನ ಅದು. ವೈರಾಗ್ಯ ಮತ್ತು ಭಕ್ತಿಗಳನ್ನೇ ರೂಪಣೆ ಮಾಡಿ. ಅಥ ಶಬ್ದದಿಂದ ಏನು ಹೇಳಿದರು? ಅಧಿಕಾರಿ ಯಾರು ಅಂತ ಹೇಳಿದರು. ಅಧಿಕಾರಿಯ ಲಕ್ಷಣ ಏನು ಅಂದರೆ ವೈರಾಗ್ಯ ಭಕ್ತಿ ಹೊಂದಿರಬೇಕು. ಈಗ ಅದೆಲ್ಲ ಹೇಳಿದ ಮೇಲೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಶಬ್ದದ ಬಗ್ಗೆ ಏನು ಹೇಳಿದರು? ಪ್ರಥಮಾಧ್ಯಾಯ ದ್ವಿತೀಯ ಅಧ್ಯಾಯ ಪೂರ್ತಿ ಗುಣಪೂರ್ಣತ್ವ ದೋಷದೋಧತ್ವ ಹೇಳಿಬಿಟ್ಟು ಗುಣ ಜಿಜ್ಞಾಸ ಉಳ್ಕೊಳ್ತೀ. ಈಗ ಅಥ ಅತಃ ಬ್ರಹ್ಮ ಜಿಜ್ಞಾಸ. ಜಿಜ್ಞಾಸ ಅಂದ್ರೇನು? ಜಿಜ್ಞಾಸ ಶಬ್ದೋಕ್ತ ಉಪಾಸನಾ ನಿರೂಪಣಾರ್ಥೋಯಂ ಪಾದ. ಊಟ ಮಾಡ್ರಿ ಅಂದರೆ, ಊಟ ನೋಡ್ರಿ ಅಂದರೆ, ಊಟ ನೋಡಿದರೆ ಊಟ ಮಾಡೋದಾಗಲ್ಲ, ಏನು ಮಾಡಬೇಕು ಅದನ್ನು? ಪಕ್ಷ ಅದೇ ರೀತಿ ಉಪಾಸನೆ ಅಂದರೆ ದೇವರನ್ನು ತಿಳಿದಾದ್ಮೇಲೆ ಏನು ಮಾಡಬೇಕು? ಉಪಾಸನೆ ಮಾಡಬೇಕು. ಉಪಾಸನೆ ಅಂದ್ರೇನು, ಹೇಗೆ ಎಂಬುದನ್ನೆಲ್ಲ ಹೇಳ್ತಾರೆ. ಈಗ ಜಿಜ್ಞಾಸ ಶಬ್ದೋಕ್ತ ಉಪಾಸನಾ ನಿರೂಪಣಾರ್ಥೋ ಅಯಂ ಪಾದ. ಸೊ ಅಥಾತು ಬ್ರಹ್ಮ ಜಿಜ್ಞಾಸ ಅಂದರೆ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಅರ್ಥ. ಅದು ಮಧ್ಯೆ ಎಲಿಜಿಬಿಲಿಟಿ ಏನು ಬೇಕು, ಅದಕ್ಕೆ ಅರ್ಹತೆ ಏನು ಅಂತ ಕೇಳಿದರೆ ವೈರಾಗ್ಯ ಇರಬೇಕು, ಭಕ್ತಿ ಇರಬೇಕು. ಅದು ಅಧಿಕಾರಿಯ ಮುಖ್ಯ ಲಕ್ಷಣ. ಅದಿಲ್ಲದೆ ಹೋದರೆ ಉಪಾಸನೆ, ಹಸಿವಿಲ್ಲದೆ ಹೋದರೆ ಊಟ ಮಾಡಲಿಕ್ಕೆ ಹೇಗೆ ಬರೋದಿಲ್ವೋ, ವೈರಾಗ್ಯ ಇಲ್ಲದೆ ಹೋದರೆ ಏನು ಬರೋದಿಲ್ಲ? ಹಸಿವೆ ಇರಬೇಕು, ಅಪಿಟೇಟ್ ಇರಬೇಕು. ಮತ್ತೆ ಹಸಿವೆ ಇದೆ, ಅದು ಸೇರ್ತಾ ಇಲ್ಲ ಅವನಿಗೆ, ಅವಾಗ ದೋಷ. ಅದಕ್ಕೆ ಜಿಜ್ಞಾಸ ಭಕ್ತಿ ಇರಬೇಕು. ಅವಾಗ ಏನಾಯಿತು? ಉಪಾಸನೆ ಮಾಡಲಿಕ್ಕೆ ಸಾಧ್ಯ. ಅದನ್ನು ಎಲ್ಲಿ ಹೇಳ್ತಿದ್ದಾರೆ? ಈ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪಾದಕ್ಕೆ ಏನಂತ ಹೆಸರಾಯಿತು? ಉಪಾಸನಾ ಪಾದ ಅಂತಾನೆ ಹೆಸರು. ಹೌದು ಹೌದು, ಪಾಲ್ಟ್ ದೊಡ್ಡ ಭಾಗ, ಉಪಾಸನೆ ದೊಡ್ಡ ಭಾಗ ಅದು. ತದರ್ಥ ಉಕ್ತಿ ಪರತಯ ಅಪ್ರೇ ಅಗ್ರೇತನಂ ಉಪಾಸ್ಯೋ ವಿಷ್ಣು ಇತಿ ಪದದ್ವಯಂ ಆದೌ ಆಕೃಷ್ಯ ಯೋಜ್ಯಂ. ತದರ್ಥೋಕ್ತಿ ಪರತಯಾ, ಈ ಅರ್ಥ ಬರಬೇಕಾದ್ರೆ ಮುಂದೆ ಅಗ್ರೇತನಂ ಉಪಾಸ್ಯೋ ವಿಷ್ಣು, ಮುಂದೆ ಉಪಾಸ್ಯೋ ವಿಷ್ಣು ಅಂತ ಅನ್ನೋ ಭಾಷೆಯಲ್ಲಿ ಬರ್ತಾ ಇದೆ. ಅಥವಾ ಉಪಾಸ್ಯ ಆನಂದಾದಿ ಅಂತ ಹೇಳಬೇಕಾದ್ರೆ ಮುಂದಿದೆ ಅದು. ಆ ಉಪಾಸ್ಯ ಅನ್ನ ಉಪಾಸ್ಯ ಸರ್ವ ವೇದೈಶ್ಚ ಅಂತ ಬರಬೇಕಾದ್ರೆ ಉಪಾಸ್ಯೋ ವಿಷ್ಣು ಅಂತೇನಿದೆ, ಆ ಎರಡು ಪದಗಳನ್ನು ಕೂಡ ಆದೌ ಆಕೃಷ್ಯ, ಇಲ್ಲಿಗೆ ಸೇರಿಸಿಕೊಂಡು ಬಿಟ್ಟು ಯೋಜ್ಯಂ ಯೋಜನೆ ಮಾಡಿಕೊಂಡು ಓದಬೇಕು. ಇತ್ಯುಚೈತಿ ಶೇಷ ವಿಷ್ಣು. ಡಿಫ್ರೆನ್ಸ್ ಏನಿಲ್ಲ. ಜಿಜ್ಞಾಸೆ ಶಬ್ದಕ್ಕೆ ಏನಂತ ಹೆಸರು? ವಿಚಾರ. ವಿಚಾರ ಅಂದ್ರೇ ಉಪಾಸನೆ. ಪರಮಾತ್ಮನ ಉಪ ದಾರಿ ಕೇಳಿದ ಹೇಳಿದರು, ಮುಂದೆ ಹೋಗ್ಬೇಕು ದಾರಿ ಒಳಗೆ. ಅವನು ಎಲ್ಲ ನೋಡ್ತಾ ಕೂತ್ಕೊಂಡ್ರೆ ಮುಟ್ಟದಿರ, ಅದಕ್ಕೆ ತಿಳ್ಕೊಳ್ಳೋದು ಆ ದಾರಿಯಲ್ಲ ಹೋಗ್ತಾ ಇರೋದು, ಅದು ಸಾಧನೆ. ಆ ಸಾಧನೆಯ ಮುಖ್ಯ ಭಾಗನೇ ಉಪಾಸನೆ. ದಾರಿ ಗೊತ್ತಾಗಕ್ಕಿಂತ ದಾರಿ ಗೊತ್ತು ಮಾಡ್ಕೊಳ್ಳೋದು ಭಾರಿ ಮುಖ್ಯವಾದ ಕೆಲಸ. ಮೊದಲು ಗುರಿ ಏನು, ದಾರಿ ಏನು, ಹೋಗೋದು. ಗುರಿ ಎಲ್ಲ ತಿಳ್ಕೊಳ್ಳೋದಲ್ಲ ಶ್ರವಣಾದಿಗಳು. ಆಮೇಲೆ ಏನು, ದಾರಿ. ದಾರಿ ಮನನ ಮಾಡಬೇಕು. ದಾರಿ ಗಟ್ಟಿ ಹೋಗಿ, ಈಗ ಹಾಗಲ್ಲಿ ಟರ್ನಿಂಗ್ ಬರುತ್ತೆ, ಮೂರು ಎಲ್ಲ ಯೋಚನೆ ಮಾಡ್ದ, ಗಟ್ಟಿ ಮಾಡಿಕೊಂಡ ಹೋದ. ಅದೇನದೀಗ ಧ್ಯಾನ ಉಪಾಸನೆ ಎರಡು ಕೂಡ ಬಂದು ಪರ್ಯಾಯ ಪದಗಳು, ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ ಮುಂದೆ ಹೇಳ್ತಾರೆ. ಇತಿ ಪದದ್ವಯಂ ಇತ್ಯುಚ್ಯತೆ ಇತಿ ಶೇಷ ಉಪಾಸ್ಯೋ ವಿಷ್ಣು ಅಂತ ಹೇಳೋದು ಈ ಪದದ ಮುಖ್ಯವಾದಂತಹ ತಾತ್ಪರ್ಯ. ವಿಷ್ಣು ಜಿಜ್ಞಾಸಾಪರ ಪರ್ಯಾಯ ಶ್ರವಣ ಮನನ ಧ್ಯಾನ ರೂಪ ಉಪಾಸನಾ ವಿಷಯ ಕಾರ್ಯ ಇತ್ಯುಚ್ಯತೆ. ಜಿಜ್ಞಾಸ ಅಂದರೆ ವಿಚಾರ, ವಿಚಾರ ಅಂದರೆ ಮೂರು ಭಾಗ, ಶ್ರವಣ ಮನನ ಧ್ಯಾನ. ಅದಿಷ್ಟು ಉಪಾಸನೆಯ ಮೂರು ಭಾಗಗಳು. ಉಪಾಸನೆ ಎಲೆ ಹಾಕೋದು, ಬಡಿಸೋದು, ಎಲ್ಲ ಏನದು ಭೋಜನದ ಅಂಗಗಳು. ಇಲ್ಲದೆ ಹೋದರೆ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯೇ ಮನನ ಧ್ಯಾನ ಇವು ಕೊಡ್ತಾರಲ್ಲ, ಮೆನ್ಯು ಕೊಡ್ತಾರಲ್ಲ, ಏನದು ಶ್ರವಣ, ಏನೇನಿದೆ ಅಂತ ನಾಚಿಕೊಳ್ಳೋಕ್ಕೆ ಅನುಕೂಲ ಆಯಿತು. ಮುಂದೆ ಇಷ್ಟಪಟ್ಟದ್ದು ನಾಚಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಉಪಾಸನಾ ವಿಷಯ ಏನಾಗಲಿ ಅಂದರೆ ಏನು ಮಾಡಿದ್ದೀರಿ ಅಂತ ಕೇಳ್ತಾರಲ್ಲ ಹಾಗೆ. ಕೇಳೋದು ಅಂದರೆ ಶ್ರವಣ. ಕಾರ್ಯ ಇತಿ ಉಚ್ಯತೆ ತದ್ವಿಷಯ ಸಾ ಕಾರ್ಯ ಇತ್ಯತ್ರ ಪಾತೆ ನಿರೂಪ್ಯತೆ ಇತ್ಯರ್ಥ. ತದ್ವಿಷಯ ಸಾ ಕಾರ್ಯ ಇತ್ಯತ್ರ ಉಪಾಸನೆಗೆ ಸಂಬಂಧಪಟ್ಟಂತೆ ಅದನ್ನು ಮಾಡಬೇಕಾದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ವ್ಯಕ್ತಂಚ ಜಿಜ್ಞಾಸನ ಜಿಜ್ಞಾಸೋಪಾಸನ ಯೋಹೋ ಏಕಾರ್ಥತ್ವ ಅನುಭಾಷ್ಯೇ. ಇಲ್ಲಿ ಪ್ರಶ್ನೆ ಬಂತು, ಜಿಜ್ಞಾಸ ಶಬ್ದಕ್ಕೆ ಉಪಾಸನ ಅಂತ ಅರ್ಥ ಹೇಳಿದ್ರೆ ನೀವೀಗ ಅರ್ಥ ಎಲ್ಲಿ ಬಂದಿದೆ ಅಂತ ಪ್ರಶ್ನೆ. ಈಗ ಜಿಜ್ಞಾಸ ಉಪಾಸನ ಯೋಹೋ ಏಕಾರ್ಥತ್ವ, ಜಿಜ್ಞಾಸ ಇಸಿಕೊಟ್ಟು ಉಪಾಸನೆ ಎಂಬ ಎತ್ತಿ ಬಂದಿದೆ ಅಂದರೆ ಅದಕ್ಕೆ ಹೇಳ್ತಾರೆ ಅನುಭಾಷ್ಯೇ ಅನುವ್ಯಾಖ್ಯಾನದಲ್ಲಿ ಸೋಪಾಸನಾಚ ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾಚ ಇತಿ. ಅದರಲ್ಲಿ ಸೋಪಾಸನಾಚ ವಿವಿಧ ಇತ್ಯಾದಿ ಮಾತಿನ ಹೇಳಿರೋದ್ರಿಂದ ಈ ಅರ್ಥನೇ ಮಾಡಬೇಕು. ಉಕ್ತಂಚ ಟೀಕಾಯಂ ಅದು ಟೀಕಾಚಾರ್ಯ ಬರೀತಾರೆ, ಉಪಾಸನಾ ನಾಮ ಬ್ರಹ್ಮಜಿಜ್ಞಾಸ ಇತಿ. ಉಪಾಸನೆ ಅಂದರೆ ಒಂದೇ, ಬ್ರಹ್ಮಜಿಜ್ಞಾಸೆ ಅಂದರೆ ಒಂದೇ ಅಂತ ಟೀಕಾಚಾರ್ಯ ಬರೆದಿರೋದ್ರಿಂದ ಉಪಾಸನಾ ಶಬ್ದಕ್ಕೆ ಜಿಜ್ಞಾಸ ಶಬ್ದಕ್ಕೆ ಏನಂತ ಅರ್ಥ ಆಯಿತು? ಉಪಾಸನೆ ಅಂತಾಯಿತು. ದೇವರು ತಿಳ್ಕೊಳ್ಳೋದು ಅಂತ ಇದು ಉಪಾಸನೆ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ತಿಳ್ಕೊಂಡು ಲೆಕ್ಚರ್ ಹೊಡೆದ್ರೆ ಮೂರು ಹೊತ್ತು ತಿಳ್ಕೊಂಡ್ಬಿಡ್ತಾರೆ. ವ್ಯತ್ಯಾಸ ಎಂತ ವ್ಯತ್ಯ ಇದು ಪ್ರಾಕ್ಟಿಕಲ್ ಥಿಯರಿ, ಥಿಯರಿಟಿಕಲ್ ಪ್ರಾಕ್ಟಿಕಲ್. ಆದ್ದರಿಂದಾಗಿನೆ ಅಂಶ ಇಲ್ಲದ ಪ್ರಾಕ್ಟಿಕಲ್ ಆಗಿ ಉಪಯೋಗಿಸ್ತೇವೆ ಹೋದ್ರೆ ಎಲ್ಲ ಏನಾಗುತ್ತೆ ಅಲ್ಲಿಗೆ? ಸೈನ್ಸಾಗಿ ಉಳಿದಿದ್ರೆ ಉಪಯೋಗ ಬರ್ತೀರಿ. ಟೆಕ್ನಾಲಜಿ ಆಗಿದ್ದಕ್ಕೆ ಭಾರಿ ಅನುಕೂಲ ಬಂತು ಅದರಿಂದ. ಅದು ಬೆನಿಫಿಟ್ ಸಿಗೋದು ಯಾವಾಗ? ಅಪ್ಲೈ ಮಾಡಿದಾಗ. ಅಪ್ಲಿಕೇಶನ್ನೇ ಉಪಾಸನ, ಗೊತ್ತಾಯ್ತಾ? ಅದು ನಾಲೆಡ್ಜ್ ಇದು ಅಪ್ಲಿಕೇಶನ್. ಸೊ ಎರಡು ಏನದು, ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅದು, ಗೊತ್ತಾಯ್ತು? ಪ್ರಾಕ್ಟಿಕಲ್ ಇದೆ, ಥಿಯರಿ ಇಲ್ಲ, ಥಿಯರಿ ಇಲ್ಲದೆ ಪ್ರಾಕ್ಟಿಕಲ್ ಇಲ್ಲ. ಸೊ ಪರ್ಫೆಕ್ಟ್ ಆಗೋದು ಯಾವಾಗ? ಪರ್ಫೆಕ್ಷನೇ ಬೇಕೇ ಬೇಕು. ಸೊ ಬ್ರಹ್ಮಜಿಜ್ಞಾಸ ಅಂದರೆ ಟೋಟಲಿ ಟೆಂಟ್ಸ್ ಇನ್ ಉಪಾಸನ. ಬ್ರಹ್ಮಜಿಜ್ಞಾಸೆ ಅಡುಗೆ ಎಷ್ಟೇ ಮಾಡಿದರೂ ಕೂಡ ಅದು ಟೆಂಟ್ಸ್ ಇನ್ ಭೋಜನ ಹೊತ್ತಾನೆ. ಆದ್ದರಿಂದ ಅದಿಲ್ಲದೆ ಹೋದ್ರೆ ಮಾಡಿದ್ದು ವೇಸ್ಟ್ ಅದಿಷ್ಟು ಕೂಡ. ಇತಿ ಅದು ಬೇರೆ, ಜ್ಞಾನ ಕೂಡ ಏನದು ತಿಳ್ಕೊಳ್ಳೋದು ಉಪಾಸನೆ ಒಂದು ಭಾಗ ಅದು. ಆದ್ದರಿಂದ ಕೆಲವು ತಿಳ್ಕೊಳ್ಬೇಕಾದ ಅಂಶಗಳಿದೆ. ಅನ್ನ ಇದೆ, ಅಡುಗೆಗೆ ಬೇಕಾಗಿದೆ, ಇದ್ಲು ಮೊದಲಾದವುಗಳನ್ನು ತಿನ್ನಾಗಿಲ್ಲ, ಉಪಯೋಗಿಸ್ಬೇಕದನ್ನು. ಅನ್ನನ ತಿನ್ನಬೇಕದ ಅದಿಷ್ಟು ಅಡುಗೆ ಭಾಗ, ಅದಿಷ್ಟು ಕೂಡ ಅಡುಗೆ ಭಾಗನೇ. ಅದರಲ್ಲಿ ತಿಳ್ಕೊಳ್ಳೋ ಅಂಶ ಬೇರೆ, ಇದು ಮಾಡೋದು ಎಲೆ ತಿಳ್ಕೊಬೇಕು, ತಿನ್ನಬಾರದು. ಎಲೆ ತಿಂದುಬಿಟ್ರೆ ಪದ್ಧತಿ ಆಗುತ್ತೆ, ಎಲೆಯಲ್ಲೇ ಊಟ ಮಾಡೋಕ್ಕೆ ಬರಲ್ಲ. ಈ ಮತ್ತೆ ಆ ಅರ್ಥದಲ್ಲಿ ಬಹಳ ಮುಖ್ಯ ಅದು. ಎಲೆ, ಎಲೆ ಅಂದರೆ ಪತ್ರ, ಪತ್ರ ಊಟಕ್ಕೆ ಪತ್ರ ಬೇಕು, ಪುಸ್ತಕ ಯಾತ್ರಕ ಪತ್ರಗಳು ಪಟ್ಪುಟಗಳು ಬೇಕು. ಪತ್ರ ಅಂತ ಪತ್ರಾತ್ಮಕ ಅಂತ ಕರೀತಾರಲ್ಲ, ಅದರೊಳಗೆ ಬರೆದಿರ್ತಾರೆ. ಎಲೆಯೊಳಗೆ ಹೇಗೆ ಬಡಿಸ್ತಾರೋ ಅಕ್ಷರಗಳು ಎಲ್ಲಿರಬೇಕು? ಪತ್ರದಲ್ಲಿರು. ಪತ್ರ ಅದು ಏನು ಬೇಕಾದ್ರೆ, ತಾಳಪತ್ರ ಆಗ್ಬೋದು, ಪೇಪರ್ ಪತ್ರ, ಯಾವುದೇ ಪತ್ರ ಬೇಕಾದ್ರೆ ಆಗ್ಬೋದು. ಅದಿಲ್ಲದೆ ಹೋದರೆ ಏನಿಲ್ಲ, ಬಡಿಸೋಕ್ಕೊಂದು ಜಾಗ ಹೇಗಬೇಕು ಹಾಗೆ. ಆದರೆ ಪುಸ್ತಕ ಆಮೇಲೆ ಎಲೆ ಏನು ಮಾಡ್ತಾರೆ, ಊಟ ಅಂದಮೇಲೆ ಬಿಟ್ಬಿಡ್ತಾರೆ. ಜ್ಞಾನ ಪೂರ್ತಿ ಬಾಯಿ ಬಂದಮೇಲೆ ಏನು ಮಾಡ್ತಾರೆ, ಪುಸ್ತಕ ಬೇಕಾಗಿಲ್ಲ, ಬದಲೇ ಬಿಟ್ಬಿಟ್ರೆ ಹೋಯ್ತಾರೆ, ಬದಲೇ ಬಿಡು, ಆಮೇಲೆ ಬಿಡಬೇಕು. ಅದಕ್ಕೆ ಏನಂತ ಕರೀತಾರೆ, ತೆಕ್ತ ವೇದರು ಅಂತ ಉಪಯೋಗಿಸಿದ್ರು ಪದ ಬಂತಲ್ಲ, ತೆಕ್ತ ವೇದರು. ವೇದ ನೋಡೋದಕ್ಕೆ ವೇದ ಬಿಟ್ಟವರು ಅಂತ ಅರ್ಥ. ವೇದ ಬಿಟ್ಟವರು ಅಂದರೆ ತಿಳ್ಕೊಂಡು ಅದರ ಮೇಲೆ ಡಿಪೆಂಡೆನ್ಸ್ ಬಿಟ್ಟವರು ಅಂತ ಅರ್ಥ. ತಿಳ್ಕೊಂಡು ಅವ್ರು ಡಿಪೆಂಡೆನ್ಸ್ ಬಿಟ್ಟವರು, ಎಲ್ಲ ಜ್ಯೋತಿಷ್ಯ ಎಲ್ಲ ಬಾಯಿ ಬಂದುಬಿಡ್ತು, ಏನೇನು ತಡಬಡವ ಹೇಳ್ತಾ ಇದ್ದಾನೆ. ಪಸ್ದಾಗ ಬಿಟ್ಟು ಹೇಳ್ತಾ ಇಲ್ಲ, ಎಲ್ಲ ಪಂಚಾಗ ತಲೆಯಲ್ಲಿದೆ, ಕೈಯಲ್ಲಿ ಹಿಡ್ಕೊಂಡು ಬೇರೆ, ತಲೆಯಲ್ಲಿರೋದು ಬೇರೆ. ಬಿಡೋದೊಂದು ಆ ರೀತಿ ಬಿಡದೆ ಹೊರತು ಪುಸ್ತಕನೇ ಬಿಟ್ಬಿಡೋದು ಅಂತ ಅರ್ಥ ಅಲ್ಲ. ತಕ್ತವ್ಯ ತರೋದು ಅವೈದಿಕರಂತಾಗಿಬಿಡುತ್ತೆ ಆಮೇಲೆ, ಆ ಅರ್ಥ ಅಲ್ಲ. ಹಿಂದೆ ಹೇಳಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ, ಸೋಪಾಸನ ಚ ತ್ರಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾಚ ಇತಿ ಉಕ್ತಂಚ ಟೀಕಾಯಾಮ್ ಉಪಾಸನಾ ನಾಮ ಬ್ರಹ್ಮ ಜಿಜ್ಞಾಸಾ ಇತಿ ತತ್ರ ಆದ್ಯನಯಾರ್ಥ ಸರ್ವವೇದ ವಿಷಯ ಶ್ರವಣ ಮನನೇ ಕಾರ್ಯೇ ಇತ್ತೇವಂ ರೂಪಂ. ತತ್ರ ಆದ್ಯನಯ ಅರ್ಥ, ಆದ್ಯನಯ ಮೊದಲ ಅಧಿಕರಣ. ಆ ಮೊದಲೇ ಅಧಿಕರಣದಲ್ಲಿ ಏನು ತಾತ್ಪರ್ಯ ಅಂದರೆ, ಸರ್ವವೇದ ವಿಷಯ ಶ್ರವಣ ಮನನೇ, ಶ್ರವಣ ಮಾಡಬೇಕು, ಶ್ರವಣಂಚ ಮನನಂಚ ಶ್ರವಣ ಮನನೇ ಅಂತಾಯಿತು. ಗೊತ್ತಾಯ್ತಾ? ಅದು ದ್ವಿವಚನ. ಏನು ಮಾಡಬೇಕು, ಯಾವುದು ಶ್ರವಣ ಮನನ ಮಾಡಬೇಕು ಅಂದರೆ ವೇದಗಳನ್ನು. ಎಷ್ಟು ವೇದಗಳನ್ನು? ಸರ್ವವೇದ ವಿಷಯ ಎಲ್ಲ ವೇದಗಳನ್ನು ಓದಿನೇ ಏನು ಮಾಡಬೇಕು, ಶ್ರವಣ ಮನನ ಮಾಡದೆ ಹೊರತು. ಎಲ್ಲ ವೇದಗಳ ಶ್ರವಣ, ಎಲ್ಲ ವೇದಗಳ ಮನನ ಮಾಡಬೇಕೇ ಹೊರತು ವಿದ್ಯೆ ಲಿಮಿಟ್ ಮಾಡಬಾರ್ದು. ತಾತ್ಪರ್ಯ ಏನು ಅಂದರೆ, ವಿತ್ ಸಬ್ಜೆಕ್ಟ್ ಎಷ್ಟು ಓದಬೇಕು ಅಂದರೆ ಏನರ್ಥ ಸಬ್ಜೆಕ್ಟಲ್ಲಿ? ಎಲ್ಲ ಓದಬೇಕು, ಎಲ್ಲ ಭಾಗನೂ ಓದಬೇಕು. ಯಾವ ಬಿಟ್ಟ ತಕ್ಷಣ ಏನಾಯ್ತು ಅವನಿಗೀಗ, ಮಾರ್ಕ್ಸ್ ಕಡಿಮೆ ಇಮಿಡಿಯೇಟ್ಲಿ. ಯಾವ ಎಷ್ಟು ಪಡ್ತಾನೋ ಅಷ್ಟು ಮಾರ್ಕ್ಸ್ ಹೋಗಿಬಿಡುತ್ತೆ. ಅದೇ ರೀತಿ ಎಷ್ಟು ವೇದ ಓದಬೇಕು ಅಂತ ಕೇಳಿದರೆ, ಸರ್ವವೇದ ಅದೇ ಸರ್ವವೇದಾಂತ ಪ್ರತ್ಯಯಂ ಚೋದನಾದಿ ಅವಿಶೇಷಾತ್ ಸೂತ್ರ ಹೇಳಬೇಕಾದ್ರೆ, ಸರ್ವ ಎಷ್ಟು ಓದಬೇಕು ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಬೇಕೇ ಹೊರತು ಲಿಮಿಟ್ ಮಾಡ್ಕೊಂಡೋಗಿ ಹೋಗಬೇಡಿ. ಲಿಮಿಟ್ ಅದೇ ಆಗುತ್ತೆ, ಆ ವಿಚಾರ ಬೇರೆ. ಬಡಿಸಿರೋದೆಲ್ಲ ಊಟ ಮಾಡಿದ್ರು ನಿಲ್ಲಿಸಿಬಿಡ್ತಾನೆ. ಅದು ಯಾವ್ದು ತಿನ್ನಬೇಕೋ ಬಡಿಸಿದ್ದೆಲ್ಲ ಊಟ ಮಾಡಬೇಕಷ್ಟೆ. ಬಡಿಸಿದ್ದೆಲ್ಲ ಊಟ ಮಾಡಿ ಎಷ್ಟು ಮಾಡಬೇಕೋ ಅವ್ರ ಯೋಗ್ಯತೆ ಸೇರಿದ್ದು. ಅದು ಯಾವುದನ್ನು ಬಿಟ್ಟರೆ ಕೂಡ ಏನಾದರೂ ಪ್ರಸಾದ ಬಿಟ್ಟಾಗ ಲೆಕ್ಕ. ಯಾವುದೇ ತುಂಬ ತಿನ್ನಕ್ಕಾಗದೆ ಹೋದ ಏನು ಮಾಡೋದು, ಸ್ವಲ್ಪ ಆರ ತೊಗೊಂಡು ತಿನ್ನಬೇಕಾದ್ರೆ, ಇಲ್ಲದವ್ರು ಏನಾಯ್ತು ಆಫಾಗನ ಬಿಟ್ಟಾಗುತ್ತೆ. ಅದಕ್ಕೆ ಎಲ್ಲ ವೇದಗಳನ್ನು ಓದಬೇಕು, ಬಡಿಸಿದ್ದೆಲ್ಲ ತಿನ್ನಬೇಕಾಗೋ ವೇದಗಳನ್ನು. ವೇದ ಶಬ್ದದಲ್ಲಿ ಏನೇನು ಇತಿಹಾಸ ಪುರಾಣಗಳು ಬಂತು, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಆದ್ದರಿಂದ ಎಲ್ಲದನ್ನು ಎಷ್ಟು ಸಾಧ್ಯ ಆಗುತ್ತೋ ಮ್ಯಾಕ್ಸಿಮಮ್ ಓದಬೇಕಲ್ಲ. ಇತ್ತೇವಂ ರೂಪಂ ಎಲ್ಲ ಓದಬೇಕು. ಎಷ್ಟು ಸರ್ತಿ ಆಗದೆ ಅಷ್ಟು ಓದಬೇಕು. ಮತ್ತೆ ಆವೃತ್ತಿ ಎಲ್ಲ ಒಂದು ಆವೃತ್ತಿ ಒಂದು. ಹೇಳಿದ್ಮೇಲೆ ಎಕ್ಸಾಮ್ ನಾಳೆ ಇತ್ತು, ಓದಿದ್ದ, ಮುಂದಕ್ಕೆ ಹೋಯಿತು, ಮತ್ತೆ ಓದ್ತಾನೆ. ಹೇಗೆ ಓದಿದ್ದಂತೆ ಬಿಡೋದಿಲ್ಲ. ಯಾತಕ್ಕೆ? ಎಷ್ಟು ಓದಿದ್ರು ಸಾಲ್ದು, ಎಷ್ಟೋ ವಿಷಯ ಮತ್ತೆ ಕ್ಲಿಯರ್ ಆಯ್ತು. ಎಷ್ಟೋ ಜನ ಖುಷಿಯಾಗಿಬಿಡುತ್ತೆ, ಕರೆ ಚೆನ್ನಾಗಿ ಓದೋರಿಗೆ ಎರಡು ಟೈಮ್ ಸಿಕ್ತು ಅಂತ ಹೇಳಿಬಿಟ್ಟು ಖುಷಿಯಾಗಿಬಿಡುತ್ತ. ಪರೀಕ್ಷೆ ಬಂದ್ಬಿಟ್ಟು ಬೇರೆ ಎಲ್ಲ ಹೋಗೋದು ಪ್ರಾಬ್ಲಮ್ ಆಗುತ್ತೆ. ಅದು ಸುಮ್ಮನೆ ಮುಗಿಸಿಬಿಟ್ಟು ಪೀಡೆ ಹೋಗ್ತಿತ್ತು, ಇದ್ಯಾಕೆ ಅಡ್ಡ ಬಂತು ಅಂತೇಳಿ. ಅದು ಅವನಿಗೆ ಇಷ್ಟ ಆಗಲ್ಲ, ಯಾಕೆ ಅವನಿಗೆ ಓದು ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಇದ್ದವನಿಗೆ ಮಾತ್ರ ಅದು ಭಾರಿ ಉಪಯೋಗ. ಅದಕ್ಕೆ ಹಾಗಲ್ಲ, ಫಸ್ಟ್ ಏನು ಮಾಡಬೇಕು ಅಂದರೆ ಸ್ವಶಾಖದ ಶುರು ಮಾಡಬೇಕು. ಫಸ್ಟು ಟೆಕ್ಸ್ಟ್ ಓದಬೇಕು. ಅದು ಉಳಿದ ರೆಫರೆನ್ಸ್ ಎಲ್ಲ ಬುಕ್ಸ್ ಎಲ್ಲ ಯಾವಾಗ ಟೆಕ್ಸ್ಟ್ ಓದಿದ ಮೇಲೆ, ಟೆಕ್ಸ್ಟ್ ಓದಿದ ರೆಫರೆನ್ಸ್ ಏನು ಉಪಯೋಗ? ಅದರಿಂದ ಸ್ವಶಾಖ ಅಂದ್ರೇನು? ಋಗ್ವೇದ, ಅದರಲ್ಲಿ ಯಾವ ಭಾಗ ಅದನ್ನು ಫಸ್ಟ್ ಓದಬೇಕು, ಅಲ್ಲಿ ಅದನ್ನು ಶುರು ಮಾಡಬೇಕು. ಅಷ್ಟು ಬೇರೆ ಅಲ್ಲ. ಅದೇ ರೀತಿಯೇ ಅದ್ರಲ್ಲಿ ಮ್ಯಾಕ್ಸಿಮಮ್ ಆಮೇಲೆ ಎಷ್ಟು ಓದ್ತಾರೆ ಅಷ್ಟು ಓದಿ. ಅದನ್ನು ಬಿಟ್ಟು ಓದಿದ್ರೆ ಉಪಯೋಗ ಇಲ್ಲ, ಯಾಕೆ? ಸ್ವಶಾಖ ಬೇಸಿಕ್, ಅವನಿಗೆ ಬೇಸಿಕ್ ಟೆಕ್ಸ್ಟ್ ಆದ್ದರಿಂದ ಅದನ್ನ ಇಟ್ಕೊಂಡು ಓದಬೇಕು ಅಂತ ಅರ್ಥ. ಸ್ವಶಾಖ ಒಂದೇ ಓದಬೇಕು ಅಂತ ಹೇಳಲಿಲ್ಲ, ಸ್ವಶಾಖೇನು ಫಸ್ಟ್ ಓದಬೇಕು ಅಂತ ಹೇಳಿದ್ರು, ಅದೇ ಓದಬೇಕು ಅಂತ ಹೇಳಲಿಲ್ಲ. ಅಟ್ಲೀಸ್ಟ್ ಪ್ರಶ್ನೆ ಇಲ್ಲ ಅದಕ್ಕೆ. ಸ್ವಶಾಖ ಅಂದರೆ ಶುರು ಮಾಡಬೇಕು ಅಷ್ಟೇ ಹೊರತು, ನಾವು ಅಟ್ಲೀಸ್ಟ್ ಮಾಡಿಕೊಂಡ್ರೆ ಅದು ಲೀಸ್ಟ್ ಆಗಿಬಿಡುತ್ತೆ. ಕತ್ತೆ ಉಕ್ತಸ್ಯ ಮಂದ ಇದೇ ಆ ವಿಷಯ ಹೇಳೋದಕ್ಕೆ ಹೊರಟಿರೋದು ಅಧಿಕರಣ. ಈಗ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಹೊರಟಿರೋದು. ಅದಕ್ಕೆ ಹೇಳಿದ್ದು ಬಡಿಸಿದ್ದೆಲ್ಲ ತಿನ್ನಕ್ಕಾಗಲ್ಲ ಅಂಥೇಳಿ ನಾವೇನು ಮಾಡ್ತೀವಿ? ನಾವೀಗ ಎಷ್ಟಾಗುತ್ತೋ ಅಷ್ಟು, ಯಾವುದೂ ಬಿಡಾಗಿಲ್ಲ. ಅದು ಅರ್ಥ ಆಯ್ತಾ? ಈಗ ಯಾವುದೂ ಬಿಡಾಗಿಲ್ಲ. ಬಿಡಿಸ್ ಯಾರೋ ನೋಡಿ ಅಡಿಗೆ ಹೋಗ್ತಾರೆ, ಅಯ್ಯೋ ಇಷ್ಟು ನಾವು ಒಬ್ಬರಿಗೆ ಆಗ್ತೀರಾ, ನಕ್ಕಲ್ಲಿ ಆಗಲ್ಲ ಅಂದರೆ ಅಲ್ಲ. ಅದು ಎಲ್ಲದರ ಸಾರ ತಗೋಬೇಕು. ಗೊತ್ತಾಯ್ತು? ಯಾತಕ್ಕೆ ಮಾಡಿದ್ದಾರೆ? ಅಲ್ಲ ಅಲ್ಲ ಅಲ್ಲ, ಅಲ್ಲಿಂದ ಶುರು ಮಾಡಿ ಅಂತ ಅರ್ಥ. ಅಲ್ಲಿ ಶುರು ಮಾಡಿ ಮೊದಲು ಕಂಟೆಂಟ್ಸ್ ಕೊಟ್ಬಿಡ್ತಾರೆ, ಕಂಟೆಂಟ್ಸ್ ಓದ್ಬಿಟ್ಬಿಡ್ತಾನೆ. ಕಂಟೆಂಟ್ಸ್ ಓದೋದು ಉಪಯೋಗ ಏನೀಗ? ಓದೋದಕ್ಕೆಲ್ಲ ಎಂಟ್ರಿ ಸಿಗುತ್ತೆ. ಕಂಟೆಂಟ್ಸ್ ಫಸ್ಟ್ ಓದಾಗ ಅಷ್ಟೇ ಬರೋದು. ಕಂಟೆಂಟ್ಸ್ ಇಲ್ಲದೆ ಹೋಗಿದ್ರೆ ಹುಡ್ಕೋದು ಭಾರಿ ಕಷ್ಟ. ಇಷ್ಟು ತಪ್ಪು ಪುಸ್ತಕ ಕಂಟೆಂಟ್ಸ್ ಇವತ್ತು ಎಷ್ಟು ಹಿಂದೆಲ್ಲ ಹಾಗೇ ಆಗ್ತಾ ಇತ್ತು. ಇಂಡೆಕ್ಸ್ ಏನು ಇರ್ತಿರಲಿಲ್ಲ, ಆದ್ದರಿಂದ ರೆಫರೆನ್ಸ್ ತಲೆ ಇಲ್ದವ್ರು ಭಾರಿ ಕಷ್ಟ ಆಗೋದು. ಈಗೆಲ್ಲ ಸಿಕ್ಬಿಡತ್ತೆ, ಭಾರಿ ಅನುಕೂಲ. ಇಂಡೆಕ್ಸ್ ಇರುತ್ತೆ, ಕಂಟೆಂಟ್ಸ್ ಇರುತ್ತೆ. ಯಾವ ವರ್ಡ್ ಬೇಕಾದ್ರೆ ಇಂಡೆಕ್ಸ್ ಹೋಗ್ತಾನೆ, ಮ್ಯಾಟ್ರ್ ಬೇಕಾದ್ರೆ ಕಂಟೆಂಟ್ಸಿಗೆ ಬರ್ತಾನೆ. ಅಷ್ಟು ಅನುಕೂಲ ಇರುತ್ತೆ. ಅದು ಇಷ್ಟು ಅನುಕೂಲ ಇದ್ದು ಓದೋದು ಕಡಿಮೆ. ಹಿಂದೇನು ಇಲ್ಲದೆ ಏನು ಮಾಡ್ತಿದ್ರು ಅವರು? ಅಷ್ಟು ಓದ್ತಿದ್ರು. ಶ್ರೋತೃ ವೃದ್ಧಿ ತತ್ರ ಆದ್ಯನಯಾರ್ಥ ಸರ್ವವೇದ ವಿಷಯ ಶ್ರವಣ ಮನನೇ ಕಾರ್ಯೇ ಇತ್ತೇವಂ ರೂಪಂ ತಸ್ಯ ಮಂದ ಮಧ್ಯ ಉತ್ತಮಾಖ್ಯ ಸರ್ವಾಧಿಕಾರಿಕತ್ವ ಸ್ಫೋರಣಾಯ. ಅವ್ರು ಹೇಳಿದ್ರು ಮಂದರು ಓದಬೇಕು, ಮಧ್ಯಮರು ಓದಬೇಕು, ಉತ್ತಮರು ಅಂದರೆ ಎಲ್ಲರಿಗೂ ಕಂಪಲ್ಸರಿ. ಫೇಲಾಗ ಸ್ಟೂಡೆಂಟ್ ಕಡಿಮೆ ಹೋದು ಅಂತ ಹೇಳಾಗಿಲ್ಲ, ತರ್ಡ್ ಕ್ಲಾಸ್ ಕಡಿಮೆ ಹೋದ ಅಂತ ಇಲ್ಲ, ಅವ್ನು ಪೂರ್ತಿ ಹೋದ ತರ್ಡ್ ಕ್ಲಾಸ್ ಬರೋದು ಅವ್ರಿಗೆ ಅವಿಷಾರ ಬೇರೆ, ಅವ್ನು ಅವ್ರ ಕ್ಯಾಲಿ ಬರೋದ್ರಲ್ಲಿ ಅಷ್ಟು, ಬಟ್ ಬರೀ ತರ್ಡ್ ಕ್ಲಾಸ್ ಬೇರೆ ಫೇಲ್ ಆಗಿಬಿಡ್ತಾ ಇದ್ದ ಅವನು. ಅರ್ಥ ಆಯ್ತಾ? ಅದರಿಂದ ಮನ್ಸ ಮಂದ ಮಧ್ಯ ಉತ್ತಮಾಖ್ಯ ಸರ್ವಾಧಿಕಾರಿಕ ತತ್ವ ಸ್ಫೋರಣಾಯ ಅಂತೇ ವಿವಕ್ಷು ಧ್ಯಾನ ರೂಪ ಉಪಾಸನಾ ಪ್ರಕಾರೋಕ್ತಿ ಪರ ನಾನಾನಯಾರ್ಥಾನ್ ವಿಕ್ಷಿಪ್ತ ಉಕ್ತಾನ್ ಶ್ರೋತೃಬುದ್ಧಿ ಸೌಕರ್ಯಾಯ ಸೋಪಾನ ಆರೋಹಣ ನ್ಯಾಯೇನ ಅಧಿಕಾರಿ ಕ್ರಮಮನುಸೃತ್ಯ ಸಂಕ್ಷಿಪ್ಯಾಹ ಸಚ್ಚಿದಿತ್ಯಾದಿನ ಸಚ್ಚಿದಾನಂದ ಆತ್ಮೇತಿ ಮಾನುಷಸ್ಯ ಸುರೇಶ್ವರೈಹಿ. ಗೊತ್ತಾಯ್ತಾ? ಅದೆಷ್ಟು ಹೇಳ್ತಿದ್ದಾರೆ. ಸ್ಫೋರಣ ಅಂದರೆ ತಿಳಿದು ಸ್ಫುರಣೆ ಆಗೋದಕ್ಕೋಸ್ಕರ, ಸ್ಫುರಣೆ ಅವೆಷ್ಟು ವಿಷಯಗಳೆಲ್ಲ ಒಂದು ವ್ಯವಸ್ಥಿತ ಸ್ಫುರಣೆ ಆಗೋದಕ್ಕೋಸ್ಕರ ತಿಳಿಸೋದು. ಸೊ ವಿಷಯ ಸ್ಫೋರಣಾಯ ಅಧಿಕಾರಿಕತ್ವ ಸ್ಫೋರ ತಿಳಿಸೋದು ಅಂತ, ಸ್ಫೋರಣ ತಿಳಿಸೋದೆ ವಿವಕ್ಷು. ಅದೇ ಹೇಳೋದು ಮುಂದೆ ಹೇಳ್ತಾರೆ, ಎಲ್ಲ ಓದೋದೇ ಮುಖ್ಯ ಉಪಾಸನೆ. ಅದು ಬಿಟ್ಟು ಎಷ್ಟು ತೀರ್ಥ ಯಾತ್ರೆ ಏನೇ ಮಾಡಿರಿ ಏನಲ್ಲವೋ, ಉಪಾಸನೆ ಹೆಲ್ಪ್ ಮಾಡುತ್ತೆ ಹೊರತು ಏನಲ್ಲ, ಅದು ಎಂಡಲ್ಲ. ಉಪಾಸನೆ ಒಂದು ಬೇಸಿಕ್ ಅದು ಹೇಳಿದ್ನಲ್ಲ. ಇಂಜಿನಿಯರಿಂಗ್ ಅದರಲ್ಲೆಲ್ಲ ಕೂಡ ಸಿವಿಲ್ ಓದೋರೆಲ್ಲ ಡ್ಯಾಮ್ಸ್ ತೋರಿಸ್ಕೊಂಬರ್ತಾರೆ, ಮೆಕ್ಯಾನಿಕ್ ಓದೋ ಫ್ಯಾಕ್ಟ್ರಿ ತೋರಿಸ್ಕೊಂಬರೋರು. ಏನು ನೋಡಿದೆ ಅಂತ ಕೇಳಿದ್ರೆ ಯಾವುದೋ ಊರ ಹೆಸರು ಹೇಳ್ಬಿಟ್ಟು ಉಪಯೋಗ ಇಲ್ಲ. ಏನು ಮಾಡಬೇಕು ಅವನು, ಓದಿದೆಲ್ಲ ಸ್ಟಡಿ ಮಾಡಿಬಿಟ್ಟು ಏನು ವಿಶೇಷ ಇತ್ತು ಅಂತ ತಿಳ್ಕೊಬೇಕು. ಆ ಎಜುಕೇಷನ್ ಟೂರ್ ಹೇಗೋ ಯಾ ತೀರ್ಥಯಾತ್ರೆ ಆಗಿ ಸುಮ್ಮನೆ ಹೋಗಿ ಬಂದ ಅಂತ ಕೇಳಿದರೆ ಎಲ್ಲಿಗೆ ಹೋಗಿದ್ದಾರೆ, ಯಾವುದೋ ಊರಿಗೆ ಹೋಗಿದ್ದೆ ಅಂತ ಶುರು ಮಾಡಿದೆ ಹೇಳ್ಬೇಕಾರೆ. ಇನ್ನೇನು ಹೇಳಿದ್ರು, ಅಲ್ಲಿ ಯಾವುದೋ ದೇವರಿದ್ದಾರೆ, ಏನೋ ತೀರ್ಥ ಇತ್ತು ಅಂದರೆ ಇವ್ರು ಏನು ಮಾಡಬೇಕು, ಯಾವುದೋ ಫ್ಯಾಕ್ಟ್ರಿ ಯಾರಿಗೆ ಬಾರಿಸ್ಕೊಡ್ತಾರೆ ಅದಕ್ಕೆಲ್ಲ. ಗೊತ್ತಾಯ್ತಾ? ಸ್ಪೆಸಿಫಿಕ್ಕಾಗಿ ಹೇಳಬೇಕದು. ಅದಕ್ಕೆ ತೀರ್ಥ ಪ್ರಬಂಧ ಬರೆದು ತೀರ್ಥಕ್ಷೇತ್ರ ತದೀಶಾನ ಮಹಾತ್ಮಾನೇ ಯಥಾಮತಿ ವಾದಿರಾಜೋ ಯತಿ ಸ್ತೌತಿ ಅಂತ ಹೇಳ್ತಾ ಅದಿಷ್ಟನ್ನು ತಿಳಿಸಿದ್ದಾರೆ. ಅದು ಜ್ಞಾಪಕ ಇದ್ದರೆ ಹೋಗಿ ಬಂದು ಹೇಳೋಕ್ಕೆ ಬರೋದು. ಉಪನ್ಯಾಸ ಏನೋ ಉಪನ್ಯಾಸ ಹೇಳಿದರು ಅಂತ ಏನೋ ಹೇಳಿದರು, ಭಾರಿ ಯೋಚನೆ ಮಾಡ್ತಾರೆ ಬರೀ. ಇನ್ನೊಬ್ಬರು ಕೇಳ್ತಾರೆ, ನಿಮಗೆ ಅದು ನಾನು ಅದು ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಇವ್ರು ಹೇಳಿದ್ರೆ ಸಂತೋಷ ಪಡಬೇಕಾಗಿದ್ರೆ ಅದು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಜೊತೆಗೆ ಮತ್ತೆ ಏನು ಚೆನ್ನಾಗಿತ್ತು ಗೊತ್ತಿಲ್ಲ ಅಂದರೆ ಅಷ್ಟು ವಿಷಯ ಕೂಡ ಗೊತ್ತು. ಕೆಲವರತ್ತು ಎಷ್ಟೋ ಕಡೆ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಕೊನೆಯ ದಿವಸ ಮೊದಲ ದಿವಸ ಬರೋದಿಲ್ಲ ಅವರು, ಎಂದು ಕೊನೆಯ ದಿವಸ ಬರ್ತಾರೆ. ಆಮೇಲೆ ಇಷ್ಟು ದಿವಸ ರಾಮಾಯಣ ಭಾರಿ ಚೆನ್ನಾಗಿ ಹೇಳಿದ್ರು, ರಾಮಾಯಣ ಹೇಳೇ ಇರೋದಿಲ್ಲ ಅಲ್ಲಿ. ರಾಮಾಯಣ ಭಾರಿ ಚೆನ್ನಾಗಿ ಹೇಳಿದ್ರು ಹೇಳಿದ ಆಚಾರ್ಯ ಕಥೆ ಮುಗೀತು ಅಲ್ಲಿ, ಭಾರಿ ಚೆನ್ನಾಗಿ ಅವ್ರ ಮಾತು ಸತಿ ಹೇಳಿದ್ರೆ ಏನು ಮಾಡ್ಬೇಕು ಇವರು, ಮಹಾಭಾರತ ರಾಮಾಯಣ ಅಂತ ರಾಮಾಯಣ ಮಹಾಭಾರತ ಅಂತಾರೆ. ಕೊನೆಗೆ ಯಾರ ಹೆಸರು ಕೇಳ್ತಾ ಅದು ಗೊತ್ತಿಲ್ಲ, ಅಲ್ಲೇ ಯಾವ್ದು ಹೇಳಿದ್ರೆ ನಮ್ಮನ್ನೇ ಕೇಳ್ತಾರೆ, ಇಷ್ಟೊತ್ತು ಯಾವ್ದು ಹೇಳಿದೆ ಅಂತ ಅಲ್ಲೇ ಕೇಳೋದು. ಎಷ್ಟು ಆಭಾಸ ಮಾಡ್ಕೋತಾರೆ ಅಂದರೆ ಅದು ನೇರ ಅಧ್ಯಯನ ಅಂತ ಕರೀತಾರ. ಅದಕ್ಕೆ ಈ ರೀತಿ ಇರಬೇಕು, ಧ್ಯಾನ ರೂಪ ಉಪಾಸನಾ ಪ್ರಕಾರೇಣ ಉಕ್ತಿಪರ ನಾನಾನಯಾರ್ಥ. ಅನೇಕ ಶಿಕ್ಷಣ ವಿಚಾರ ಬಂದಿದೆ ಅದರಲ್ಲಿ ಎಲ್ಲವನ್ನು ಆಚಾರ್ಯ ಏನು ಮಾಡ್ತಿದ್ದಾರೆ, ವಿಕ್ಷಿಪ್ಯ ಉಕ್ತಾನ್ ಅಲ್ಲಲ್ಲಿ ಹೇಳಿರೋದನ್ನು, ವಿಕ್ಷಿಪ್ಯ ಅಂದ್ರೇನು ಅಲ್ಲಲ್ಲಿ ಹೇಳಿದ್ದನ್ನು ಒಟ್ಟಿಗೆ ಆಚಾರ ಸಂಗ್ರಹ ಮಾಡ್ತಾರೆ. ಶ್ರೋತೃಬುದ್ಧಿ ಸೌಕರ್ಯಾಯ ಅಣುಭಾಷ್ಯ ಇದು, ಅದಕ್ಕೇನು ಮಾಡ್ತಾರೆ, ಶ್ರೋತೃಬುದ್ಧಿ ಸೌಕರ್ಯಾಯ ಶ್ರೋತೃಗಳ ಬುದ್ಧಿಗೆ ಸುಕಾರವಾಗಲಿ ಸುಲಭವಾಗಲಿ ಅನ್ನೋ ದೃಷ್ಟಿಯಿಂದ ಸೋಪಾನಾರೋಹಣ ನ್ಯಾಯೇನ ಸೋಪಾನ ಆರೋಹಣ ನ್ಯಾಯೇನ ಸೋಪಾನವನ್ನು ಮೆಟ್ಲು ಮೆಟ್ಲು ಹೇಗೆ ಹೇಳಬೇಕು, ಒಂದೆರಡು ಆ ರೀತಿ ಹೇಳಬೇಕು. ಆ ಕ್ರಮದಲ್ಲಿ ಅಧಿಕಾರಿ ಕ್ರಮಮನುಸೃತ್ಯ ಅಧಿಕಾರಿ ಕ್ರಮಕ್ಕೆ ಅನುಸಾರವಾಗಿ ಸಂಕ್ಷಿಪ್ಯಾಹ ಸತ್ಯತಿತ್ಯಾದಿನ ಏನು ಮಾಡಿದ್ರು, ಮೊದಲು ಮಂದರಿಂದ ಹಿಡಿದು ಮ್ಯಾಕ್ಸಿಮಮ್ಗೆ ಹೋದರು. ಸೋಪಾನ ಮೊದಲಿನಿಂದ ಕೊಡಗು ಹೋಗುತ್ತಲ್ಲ ಹಾಗೆ, ಸೋಪಾನದಲ್ಲಿ ಮೊದಲನೇ ಮೆಟ್ಲು ಕಾಲಿಟ್ಟು ಕೊನೆ ಮೆಟ್ಲಿಗೆ ಆಮೇಲೆ ಹೋಗ್ತಾನೆ. ಅದು ಆರೋಹಣ, ಆರೋಹಣ ಅಂದರೆ ಅಸೆಂಡಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್. ಅದಕ್ಕೆ ಮೊದಲು ಯಾರು ಮಂದರು, ಆಮೇಲೆ ಯಾರು ಮಧ್ಯಮರು, ಆಮೇಲೆ ಯಾರು ಉತ್ತಮರು. ಅದು ಮೊದಲು ಮಧ್ಯಮರು ಅಧಮರ ಬಗ್ಗೆ ಹೇಳ್ತಾರೆ. ಸಚ್ಚಿದಾನಂದ ಇತ್ಯಾದಿ ಸಚ್ಚಿದಾನಂದಾತ್ಮೇತಿ ಮಾನುಷಯಿಸ್ತು, ಮನುಷ್ಯರೆಲ್ಲ ಮಂದಾಧಿಕಾರಿಗಳಾದ್ದರಿಂದ ಅವ್ರ ಬಗ್ಗೆ ಹೇಳ್ತಾರೆ. ಮಂದರು ಅಂದರೆ ಬುದ್ಧಿಯಲ್ಲಿ ಕಡಿಮೆ, ಆಕ್ಟಿವಿಟಿಯನ್ನು ಸ್ಲೋ, ಎಷ್ಟು ಮಂದ ಮಂದವಾಗಿ ಬರ್ತಾನೆ ಅಂತ ಹೇಳಿ, ಮಂದಮ್ ಮಂದಮ್ ಅಂತ ಹೇಳಿದ್ರೆ ಸ್ಲೋ ಅಂತ ಅರ್ಥ. ಗ್ರಾಸ್ಪಿಂಗು ಸ್ಲೋ, ಅಪ್ಲಿಕೇಶನ್ನು ಸ್ಲೋ, ಅಂಥವರೆಲ್ಲ ಮನುಷ್ಯರು. ತತ್ರ ಸರ್ವಮೂಕ್ಷೂಣ ಉಪಾಸ್ಯ ಈಶ ಗುಣಾನಾಂ ಸಂಖ್ಯಾ ನಿರ್ದೇಶಾಭ್ಯಾಂ ಕ್ಲುಪ್ತೌ ನಿಯಾಮಕಾಭಾವೇನ ಅನಿರ್ಣಯಾತ್ನ ಕಶ್ಯಾಪಿ ಉಪಾಸನಮಿತ್ಯುಪಾಸನಾ ಸಾಮಾನ್ಯ ಆಕ್ಷೇಪ ನಿರಾಸಾಯ ಸರ್ವಮುಮುಕ್ಷು ಸಾಧಾರಣ ಗುಣೋಪಾಸನಾಂ ವಕ್ತುಂ ಪಂಚಮಾಧಿಕರಣಂ ಆನಂದಾದಯ ಪ್ರಧಾನಶ್ಚ ಇತಿ ತದರ್ಥಮಃ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈಹಿ ಯಥಾಕ್ರಮಂ ಬಹುಗುಣೈಹಿ ಬ್ರಹ್ಮಣಾತು ಅಖಿಲೈರ್ಗುಣೈಹಿ ಅಂತ ಹೇಳ್ತಾರೆ. ತತ್ರ ಸರ್ವಮುಕ್ಷೂಣ ಮುಮುಕ್ಷೂಪಾಸ್ಯ ಈಶಗುಣಾನಾಂ ಸರ್ವಮುಮುಕ್ಷು ಉಪಾಸ್ಯ ಈಶಗುಣಾನಾಂ ಮುಮುಕ್ಷುಗಳು ಅಂದರೆ ಯಾರು, ಮೋಕ್ಷೇಚ್ಛುಗಳು. ಮೋಕ್ಷವನ್ನು ಬಯಸತಕ್ಕಂತಹ ಸರ್ವಮುಕ್ಷಗಳಿಗೂ ಕೂಡ ಈಶಗುಣಾನಾಂ, ಈಶ ಅಂದರೆ ಪರಮಾತ್ಮ, ಪರಮಾತ್ಮನ ಗುಣಗಳ ಸಂಖ್ಯಾ ನಿರ್ದೇಶಾಭ್ಯಾಂ ಕ್ಲುಪ್ತವು. ಸಂಖ್ಯೆ ಮತ್ತು ಎಷ್ಟು ಅಂತ ಒಂದು, ಯಾವ ಅಂತ ಒಂದು. ಸಂಖ್ಯಾ ಅಂದರೆ ನಂಬರು, ನಿರ್ದೇಶ ಅಂದರೆ ಹೆಸರು, 1, 2, 3 ಹೆಸರುಗಳು ಮುಂದೆ. ಅದಕ್ಕೆ 4 ಚತುರ್ಗುಣ ಯಾವ, ಸಚ್ಚಿದಾನಂದ ಆತ್ಮ, ಅದು ಸಂಖ್ಯೆ, ಅದು ನಿರ್ದೇಶ. ಕ್ಲುಪ್ತೌ ನಿಯಾಮಕಾಭಾವೇನ ಅನಿರ್ಣಯಾತ್ ಕ್ಲುಪ್ತಿ ಪೀಠೆ ರತ್ನೋಪಕ್ಲುಪ್ತೆ. ಕ್ಲುಪ್ತವು ಅಂದ್ರೇನು, ಫಿಕ್ಸ್ ಮಾಡೋದು, ಕ್ಲುಪ್ತಿ ಮಾಡೋದಕ್ಕೋಸ್ಕರವಾಗಿ. ಅದು ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಮತ್ತೆ ಯಾರ್ಯಾರು ಕೂಡ, ಯಾರು ನಾಕೋದು, ಏನು ನಾಕೋ, ಯಾರು ಅರ್ಥನೇ ಆಗೋದಿಲ್ಲ. ಎಷ್ಟೋ ಅಂದರೆ ಹೇಳಲಿಲ್ಲ, ಎಷ್ಟು ಬೇಕಾದರೂ ಅಂತಾಯಿತು, ಯಾವ ಅಂತ ಹೇಳಿಲ್ಲ, ಯಾವುದು ಬೇಕಾದರೂ ಆಯಿತು. ಹಾಗಾಗಬಾರ್ದು ಅಂಥೇಳಿ ಎಷ್ಟು ಮತ್ತು ಯಾವ ತಪ್ಪದು. ಕ್ಲುಪ್ತವು ಕ್ಲೂ ಇರಬೇಕಲ್ಲ, ಕ್ಲುಪ್ತವು ಅದು ಬಿಟ್ಟೋಗ್ಬಿಟ್ಟಿದೆ, ಕ್ಲುಪ್ತವಾಗಲ್ಲ, ಕ್ಲುಪ್ತವು ಕ್ಲೂ ಕ್ಲುಪ್ತವು. ಕ್ಲುಪ್ತಿ ಕೂಡ ಅಲ್ಲ ಮತ್ತೆ. ಅನಿರ್ಣಯಾತ್ ನ ಕಶ್ಯಾಪಿ ಉಪಾಸನಮಿತಿ ಉಪಾಸನಾಯಾಮ್. ಈ ಸುಮ್ಮನೆ ಬಿಟ್ಬಿಟ್ರೆ ಬೇಗ ಆಗಿದ್ರೆ ಏನಾಗ್ತಿತ್ತಾಗ, ಇನ್ನು ಟೆಕ್ಸ್ಟ್ ಬುಕ್ ಬಂದಿಲ್ಲ ಸುಮ್ಮನೆ ಅಲ್ಟಿ ಹೊಡಿಬಾರ್ದು, ಟೆಕ್ಸ್ಟ್ ಬುಕ್ ಯಾವ ಸಿಲೆಬಸ್ಸೇ ಬಂದಿಲ್ಲ ಅಂತೇಳಿ ಫ್ರೀ ಆಗಿಬಿಡ್ತಾರಲ್ಲ, ಹಾಗಾಗಬಾರ್ದು. ಅದಕ್ಕೇನು ಮಾಡಿಬಿಟ್ಟಿದ್ದಾರೆ, ಎಷ್ಟು ಗುಣ ಯಾವ ಗುಣ ಅಂಬೋದನ್ನ ಹೇಳದೆ ಹೋದರೆ ಸಮಸ್ಯೆ ಬರ್ತಿತ್ತು, ಸಮಸ್ಯೆ ಪರಿಹಾರ ಮಾಡ್ತಾರೆ. ಆ ಕಸ್ಯ ಉಪಾಸನಂ, ಯಾರಿಗೆ ಎಷ್ಟು ಯಾವು, ಯಾರಿಗೆ ಎಷ್ಟು ಮತ್ತು ಯಾವು, ಮೂರು ಉತ್ತರ ಕೊಡಬೇಕೀಗ. ವಿತ್ಯುಪಾಸನ ಸಾಮಾನ್ಯ ಆಕ್ಷೇಪ ನಿರಾಸಾಯ, ಉಪಾಸನೆಯ ಬಗ್ಗೆ ಒಂದು ಜನರಲ್ ಆಕ್ಷೇಪ ಬರ್ಬೋದಾಗಿತ್ತು, ಅದಕ್ಕೋಸ್ಕರ ಆಕ್ಷೇಪ ಪರಿಹಾರ ಮಾಡೋದಕ್ಕೋಸ್ಕರ ಸರ್ವ ಮೋಕ್ಷು ಸಾಧಾರಣ ಗುಣೋಪಾಸನಾಂ ವಕ್ತುಂ. ಎಲ್ಲ ಮೋಕ್ಷಗಳಿಗೂ ಕಾಮನ್ ಇದು ವಕ್ತುಂ. ಜನರಲ್ ಸಬ್ಜೆಕ್ಟ್ಸ್ ಬೇರೆ, ಆಪ್ಷನಲ್ ಬೇರೆ, ಜನರಲ್ ಸಬ್ಜೆಕ್ಟ್ ಕಾಮನ್ ಟು ಆಲ್ ಅದು. ವಕ್ತುಂ ಪಂಚಮಾದ 5ನೇ ಅಧಿಕರಣದಲ್ಲಿ ಬಂದಿದೆ, ಆನಂದಾದಯ ಪ್ರಧಾನ ಶೈತಿ. ಆನಂದಾದಯ ಅದಕ್ಕೆ ಅರ್ಥ ಸಚ್ಚಿದಾನಂದ ಆತ್ಮೇತಿ. ಆನಂದಾದಯ ಅಂತ ಒತ್ತೆಡಿದ್ದಕ್ಕೆ ಆಚಾರ್ಯ ಏನು ಮಾಡ್ತಾರೆ, ಒಂದೇ ವಂದ್ಯಂ ಸದಾನಂದಂ, ಅಲ್ಲಿಂದ ಶುರು ಮಾಡಬೇಕು. ಸದಾನಂದ ಆನಂದ ಅಂದ್ರೆ ಫಸ್ಟ್ ಗುಣ, ದೇವರು ಚಿಂತನೆ ಮಾಡಬೇಕಾದ್ರು ಅದಕ್ಕೆ ಬರೀಬೇಕು. ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೋದಾರಿಯ ವೀರ್ಯಾದಿ ದೇಹಂ, ಆನಂದ ಮುಕುಂದ ಅರವಿಂದನಯನ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಫಸ್ಟ್ ದೇವರಲ್ಲಿ ಚಿಂತನೆ ಮಾಡೋಕ್ಕಾದ ಗುಣ ಯಾವುದು, ಆನಂದ. ಅದೆಲ್ಲ ಇದ್ದ ಅದೊಂದಿಲ್ಲದೆ ಹೋದರೆ ಎಲ್ಲ ಇದೆ ರೀ, ಸುಖ ನೆಮ್ಮದಿ ಒಂದಿಲ್ಲ ಅಂದರೆ ಹಾಗಾಗಿ ಅದೊಂದಿದ್ದು ಬಿಟ್ಟರೆ ನೀನಿಲ್ಲದೆ ಹೋದ್ರೆ ಯೋಚನೆ ಇಲ್ಲ. ದಟ್ ಆಲ್ ಎಂಡ್ ಇನ್ ಯಾವುದರಲ್ಲಿ, ಆನಂದದಲ್ಲಿ. ಅದಕ್ಕೆ ಆನಂದನೇ ಶುರು ಮಾಡಬೇಕು. ಹಾಂ, ಅದಕ್ಕೇನು ಹೇಳಿದ್ರಿ ಈಗ ಕ್ರಮ, ಆ ಕ್ರಮನೆಲ್ಲ ಅಡಕವಾಗಿ ಹೇಳ್ತಿರೋದ್ರಿಂದ ಆಚಾರ್ಯ ಏನು ಮಾಡ್ತಿದ್ದಾರೆ ಈಗ, ಆ ಸಂಬಂಧಪಟ್ಟ ವಿಚಾರ ಮಾತ್ರ ಮೊದಲು ಹೇಳಿಬಿಟ್ಟು ಉಡುದ ಆಮೇಲೆ ಹೇಳುತ್ತಾ. ಇಲ್ಲಿ ಅಧಿಕರಣದ ಆರ್ಡರ್ ಇಟ್ಕೊಂಡಿಲ್ಲ. ಯಾವ ಆರ್ಡರ್ ಇಟ್ಕೊಂಡಿದ್ದಾರೆ, ಮಂದ ಮಧ್ಯ ಉತ್ತಮ, ಅವರಿಗೆ ಬೇಕಾದ ಆರ್ಡರ್ ಇಟ್ಕೊಂಡು, ಈ ಆರ್ಡರ್ ಇಟ್ಕೊಂಡು. ಯಾಕೆ, ಸಂಕ್ಷೇಪ ಭಾಷೆ ಇದು, ಸಂಕ್ಷೇಪದಲ್ಲಿ ಆ ಥರ ಡೀಟೇಲ್ಸ್ ಹೇಳಿಬಿಟ್ರೆ ಕೆಟ್ಟ ಹೋಗುತ್ತೆ. ಬೊಟ್ಟು ಪಂಚಮಾಧಿಕರಣಂ ಆನಂದಾದಯ ಪ್ರಧಾನಸ್ಯ ಇತಿ ತದರ್ಥ ಮಾಹ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಇತಿ ಸೈರು ಸರ್ವೈರುಪಾಶ್ಯೋ ವಿಷ್ಣುರಿತಿ ಅತ್ರಾಪಿ ಅನ್ವೇತಿ. ಸರ್ವೈರುಪಾಶ್ಯ ಅನ್ನೋ ಪದ ಕಾಮನ್ ಅದು, ಈಗ ಸೇರಿಸ್ಕೋಬೇಕು ಅದನ್ನು. ಸುರೇಶ್ವರೈಶ್ಚ ಇತಿ ಚೇತಿ ಚ ಅನ್ವೇತಿ, ಸುರೇಶ್ವರೈಹೀನ ಪದನೂ ಸೇರಿಸ್ಕೋಬೇಕು, ಸರ್ವೈಹೀನ ಪದನೂ ಸೇರಿಸ್ಕೋಬೇಕು, ಇದನ್ನು ಓದಬೇಕು ಅಂತ ಅರ್ಥ. ಉಪಾಸನಾ ಶಬ್ದೋ ಅತ್ರ ಧ್ಯಾನ ಮಾತ್ರ ಪರೋನ ಪೂರ್ವತ್ರ ಇವ ಚಿತ್ರ ತೃತಯ ಪರಹ. ಉಪಾಸನೆ ಶಬ್ದ ಅನ್ನೋದು ಶ್ರವಣ ಮನನ ಆಗೋಗ್ಬಿಟ್ಟಿದೆ ಈಗಾಗಲೇ. ಸೊ ಇಲ್ಲಿ ಉಪಾಸನೆ ಶಬ್ದಕ್ಕೆ ಏನಂತ ತಗೋಬೇಕು ಅರ್ಥ, ಈಗ ಧ್ಯಾನ ಅಂತ ತಗೋಬೇಕು ಅಷ್ಟೇ ಹೊರತು ಹಿಂದೆ ನಡು ತಗೊಳ್ಳೋಗಿಲ್ಲ. ಯಾತಕ್ಕೆ, ಎಲೆ ಹಾಕಿದ್ರೆ ಬಡಿಸೆ ಶುರು ಮಾಡಿ ಊಟ ಮಾಡಿ ಅಂತ ಹೇಳಿದ್ರೆ ಹಿಂದೆ ಮೊದಲ ಸ್ಟೆಪ್ ಮುಗೋಗಿದೆ ಈಗಾಗಲೇ. ಇಲ್ಲಿ ಉಪಾಸನ ಶಬ್ದಕ್ಕೆ ಏನರ್ಥ, ಮೂರು ಅರ್ಥ ಅಲ್ಲ, ಒಂದೇ ಅರ್ಥ, ಧ್ಯಾನ ಅಂತಾನೆ ಅರ್ಥ. ಆತ್ಮಶಬ್ದಶ್ಚ ಲೋಕೆ ಶರೀರ ಪ್ರತಿ ಸಂಬಂಧಿ ವಾಚಿತ್ವಾತ್ ಇಹೇ ಏನಾಗಿದೆ, ಇಹ ಇರಬೇಕದು, ಇಹ ಇರಬೇಕು, ಇಹೇ ಆಗಿಬಿಟ್ಟಿದೆ, ತೆಗಿಬೇಕು ಅದನ್ನು. ಹಾಂ ಸರಿ, ಶರೀರ ಸ್ಥಾನೀಯ ಸರ್ವಚತಚತ್ ಪ್ರತಿ ಸಂಬಂಧಿ ವಾಚಿ ಸನ್ ಸ್ವಾಮಿ ಪರಹ ಸತ್ ಚಿತ್ ಆನಂದ ಆತ್ಮ. ದೇವರನ್ನು ಮಿನಿಮಮ್ ಇಷ್ಟು ಉಪಾಸನೆ ಮಾಡಬೇಕು. ಸತ್ ಚಿತ್ ಆನಂದ ಆತ್ಮ. ಇಲ್ಲಿ ಆತ್ಮ ಅಂದರೆ ಏನು, ಆತ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಏನು ಅರ್ಥ ಮಾಡಬೇಕು ಅಂದರೆ, ಆತ್ಮಶಬ್ದಶ್ಚ ಲೋಕೆ ಶರೀರ ಪ್ರತಿ ಸಂಬಂಧಿ ವಾಚಿತ್ವಾತ್ ಇಹ ಶರೀರ ಸ್ಥಾನೀಯ ಸರ್ವಚಿತಚಿತ್ ಪ್ರತಿ ಸಂಬಂಧಿ ವಾಚಿ ಸನ್ ಸ್ವಾಮಿ ಪರಹ. ಸ್ವಾಮಿ ಶಬ್ದ ಇದಕ್ಕೆ ಆನಂದ, ಆತ್ಮ ಅಂದರೆ ಸ್ವಾಮಿ ಅಂತ ಅರ್ಥ. ತುಂಬ ಅರ್ಥ ಇದೆ. ಇಲ್ಲಿ ತಗೋಬೇಕಾದ ಅರ್ಥ ಯಾವುದು ಅಂದರೆ ಸ್ವಾಮಿ. ಯಾತಕ್ಕೆ, ಶರೀರ ಪ್ರತಿ ಆತ್ಮಶಬ್ದಶ್ಚ ಲೋಕೆ ಶರೀರಪದೆ ಸಂಬಂಧಿ ವಾಚಿತ್ವಾತ್ ಆತ್ಮ ಅಂತ ಹೇಳಿದ್ರೆ ಶರೀರ ಎಂಬ ಅರ್ಥ ಹೆಚ್ಚು ಪ್ರಚಾರದಲ್ಲಿದೆ. ಆ ಅರ್ಥ ಇಟ್ಕೊಂಡು ಶರೀರ ಸ್ಥಾನೀಯ ಸರ್ವಚೇತಚಿತ್ ಪ್ರತಿಬಿಂಬ ಪ್ರತಿ ಸಂಬಂಧಿ ವಾಚಿ, ನಮ್ಮ ದೇಹ ಕೊಟ್ಟಿರೋದು ಯಾತಕ್ಕೆ ಅಂದರೆ ಆಫೀಸ್ ಕೊಟ್ಟ ಇಂಥ ಜಾಗದಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದಾಗ ಅದು ವರ್ಕ್ ಮಾಡೋ ಸ್ಥಳ ಅದು. ಸಾಧನ ಶರೀರ ಇದು, ಶರೀರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟವನು ಯಾರು? ಸ್ವಾಮಿ. ಸೊ ದೇವರನ್ನು ಏನಂತ ಉಪಾಸನೆ ಮಾಡಬೇಕು? ಸ್ವಾಮಿ ಅಂತ ಉಪಾಸನೆ ಮಾಡಬೇಕು. ಆದ್ದರಿಂದ ದೇವರು ಸ್ವಾಮಿ ಆದರೆ ನಾವೇನಾಗ್ತೇವೆ? ದಾಸ. ಅದಕ್ಕೆ ದಾಸೋಹಂ ಕೋಸಲೇಂದ್ರಸ್ಯ, ನಮ್ಮನ್ನು ದಾಸ ಅಂತ ತಿಳ್ಕೊಳ್ಳೋದು ಒಂದೇ, ದೇವರನ್ನ ಸ್ವಾಮಿ ಅಂತ ತಿಳ್ಕೊಳ್ಳೋದು ಒಂದೇ. ಸೊ ಎರಡು ಸೇರಿದಾಗ ನಮ್ಮ ಸೈಡಿಂದ ನಾವ್ಯಾರು? ದಾಸ. ದೇವರು ನಮಗೇನು? ಸ್ವಾಮಿ. ಅಂದಮೇಲೆ ಭೇದ ಬಂತು, ಅಭೇದ ಬಂತು, ಅಲ್ಲಿ ತಾರತಮ್ಯನೂ ಬಂತು, ಭೇದನೂ ಬಂತು, ಪ್ಲಸ್ ತಾರತಮ್ಯ ಬಂತು. ಎಂಥ ತಾರತಮ್ಯ? ಹೈಯೆಸ್ಟ್ ಮ್ಯಾಕ್ಸಿಮಮ್ ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳಿದರೆ ಅದು ಟೋಟಲ್ ಬಂತು. ಡಿಪೆಂಡೆನ್ಸು ಬಂತು, ಡಿಫರೆನ್ಸು ಬಂತು, ಎಲ್ಲ ಬಂತು. ಡಿಫರೆನ್ಸ್ ಇದೆ, ಡಿಪೆಂಡೆನ್ಸ್ ಇಲ್ಲ ಅಂದರೆ ಇಬ್ಬರು ಮನೆಯವರಿದ್ದಾರೆ, ಡಿಪೆಂಡೆನ್ಸ್ ಇಬ್ಬರು ಡಿಫರೆಂಟೆ ಬಟ್ ನಾಟ್ ಡಿಪೆಂಡೆಂಟ್, ಗೊತ್ತಾಯ್ತಾ? ಆದರೆ ಒಂದೇ ಆಫೀಸಲ್ಲಿ ಇದ್ದಾರೆ, ಅವರೇನಾದ ಈಗ ಡಿಪೆಂಡೆಂಟ್. ಅದು ಡಿಪೆಂಡೆಂಟ್ ಬೇರೆ, ಡಿಫರೆನ್ಸ್ ಬೇರೆ. ಬರೀ ಡಿಫರೆನ್ಸ್ ಒಪ್ಕೊಂಡ್ರೆ ಪ್ರಯೋಜನ ಇಲ್ಲ. ದೇವರಿಗೆ ನಮಗೂ ಏನು ಒಪ್ಕೋಬೇಕು? ಡಿಫರೆನ್ಸ್ ಒಪ್ಪು, ಡಿಪೆಂಡೆನ್ಸ್ ಒಪ್ಕೋಬೇಕು. ಅದು ಡಿಪೆಂಡೆನ್ಸ್ ಸ್ವಲ್ಪ ಒಪ್ಕೋಬಾರ್ದು, ಮತ್ತೆಷ್ಟು ಒಪ್ಕೋಬೇಕು? ಅಬ್ಸಲ್ಯೂಟ್ ಒಪ್ಕೋಬೇಕು. ಅಬ್ಸಲ್ಯೂಟ್ ಅಂತ ಹೇಳಿದಾಗ ದೇಶ ಕಾಲ ಇದು ಎಲ್ಲ ಸೇರ್ಕೊಂಡು ಹೋಯ್ತು, ಅದ್ರೆ ಟೋಟಲ್ ಆಗ ಒಪ್ಕೊಂಡ್ರೆ ಅದು ದ್ವೈತವಾದ ಹೊರತು ಬರೀ ಜಸ್ಟ್ ಡಿಫರೆನ್ಸ್ ಒಪ್ಕೊಂಡ್ರೆ ಏನಲ್ಲ. ಅದರಿಂದ ಫಾರಿಡ್ ಹಾಲು ಹಾಲು ಎರಡು ಜಸ್ಟ್ ಡಿಫರೆನ್ಸ್, ಏನು ಬೇಕಾದ್ರೆ ಹಾಕಿದ್ರೆ ಪಂಚಿತಾಗತ್ತೆ. ಹಾಲಿಗೆ ಏನು ಗುಣ ಇದೆ? ಪುಷ್ಟಿ ಕೊಡೋದು. ವಿಷಕ್ಕೇನು ಹಾಲು ಹಾಲಕ್ಕೇನಿದೆ? ಕೊಂದೋದು. ಸೊ ಡಿಫರೆನ್ಸ್ ಇದ್ರೂ ಕೂಡ ಎಂಥ ಡಿಫರೆನ್ಸ್ ಅದು? ದಿ ಆರ್ ನಾಟ್ ಜಸ್ಟ್ ಡಿಫರೆಂಟ್, ಅಪೋಸಿಟ್ಲಿ ಡಿಫರೆಂಟು, ಅಪೋಸಿಟ್ಲಿ ಡಿಫರೆಂಟ್. ಆದ್ದರಿಂದ ಅದ್ರ ಒಂದು ಬದಲು ಇನ್ನೊಂದು ತೊಗೊಂಡ್ರೆ ಏನಾಗುತ್ತಾಗ ಪರ್ಪಸ್ಸೇ ಚೇಂಜ್ ಆಗಿಬಿಡುತ್ತೆ. ಆದ್ದರಿಂದ ಆ ರೀತಿ ದೇವರನ್ನು ತಿಳ್ಕೊಂಡ್ರೆ ಅದು ದ್ವೈತ ಮತ. ಜಸ್ಟ್ ಡಿಫರೆನ್ಸ್ ತಿಳ್ಕೊಳ್ಳೋದಾದರೆ ನಿತ್ಯ ದ್ವೈತ ತಿಳ್ಕೊಂಡಾಗ ಲೆಕ್ಕ. ಆ ದ್ವೈತ ಸಾಲದು ಮೋಕ್ಷಕ್ಕೆ, ಆ ದ್ವೈತ ಇದೆ ಅಷ್ಟು ಸಾಲದು ಉಪಾಸನೆಗೆ. ಅರ್ಥ ಆಯ್ತಾ? ಅವು ಎಕ್ಸ್ಪ್ಲೇನ್ ಮಾಡಿದ್ದು ಗಟ್ಟಿಯಾಗಿ ತಿಳ್ಕೊಳ್ಳೋದಕ್ಕೆ ಸುಮ್ಮನೆ ತಿಳ್ಕೊಳ್ಳೋದು ತುಂಬ ವ್ಯತ್ಯಾಸ ಇದೆ. ಸ್ವಾಮಿ ಪರಃ ಯದ್ವಾ ಆದಾನಾರ್ಥತ್ವಶ್ಚ ಅಯಂ ಆತ್ಮಶಬ್ದ ಪತಿಂ ವದೇತಿ ಚತುರ್ಥ ಅನುಭಾಷ್ಯೋಕ್ತಿಯ ಭೃತ್ಯನಾದತ್ತೆ ಇತಿ ಸ್ವಾಮಿ ಪರಃ. ಈ ರೀತಿಯಲ್ಲೂ ಸ್ವಾಮಿ ಪರ, ಅಥವಾ ಇನ್ನೊಂದು ಅರ್ಥದಲ್ಲೂ ಸ್ವಾಮಿ ಪರ. ಇನ್ನೊಂದು ಅರ್ಥ ಯಾವುದು ಅಂದರೆ ಆದಾನಾರ್ಥತ್ವ ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತ್ಯ ವಿಷಯಾನಿಹ ಅಂತ ಹೇಳ್ತಾ ಮಹಾಭಾರತದಲ್ಲಿ ಆತ್ಮಶಬ್ದಕ್ಕೆ ಅನೇಕ ಅರ್ಥ ಹೇಳ್ತಾರೆ. ಅದರಲ್ಲಿ ಒಂದರ್ಥ ಆದಾನಾರ್ಥ. ಆದಾನ ಅಂದರೆ ಏನು? ರಕ್ಷಣೆಗೋಸ್ಕರ ಸಂರಕ್ಷಣೆ ಹೇಳ್ಕೊಳ್ಳೋದು. ಪತಿಂ ವದೇ, ಅದು ಅರ್ಥ ಏನಾಯಿತು ಅಂದರೆ ಪತಿ ಅಂತ ಅರ್ಥ. ಪತಿಂ ಅಂತ ಅರ್ಥ ದೇವರಿಗೆ ಪತಿ. ಪತಿ ಅಂದರೆ ಏನು? ಎಲ್ಲ ರೀತಿಯಲ್ಲೂ ಸಂರಕ್ಷಣೆ ಮಾಡುವವನು ಅಂತ ತಿಳ್ಕೊಂಡಾಗ ಅದು ಸರಿ ಹೋಯ್ತು. ಇತಿ ಚತುರ್ಥ ಅನುಭಾಷ್ಯೋಕ್ತ, ಅನುವ್ಯಾಖ್ಯಾನ ನಾಲ್ಕನೇ ಇದರಲ್ಲಿ ಹೇಳಿದ ಹಾಗೆ, ಅಧ್ಯಾಯದಲ್ಲಿ ಪಾದದಲ್ಲಿ ಹೇಳಿದ ಹಾಗೆ, ಭೃತ್ಯಾನಾದತ್ತೆ ಇತಿ ಸ್ವಾಮಿ ಪರ. ಭೃತ್ಯರನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ಅವನು ಸ್ವಾಮಿಯಾಗಿದ್ದರಿಂದ ಭೃತ್ಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಎರಡಕ್ಕೂ ಸ್ವಾಮಿ ಅಂತಾನೆ ಅರ್ಥ. ಏನ ದೇವರನ್ನ ಏನ ಆತ್ಮಶಬ್ದಾಚಾರ್ಯದಲ್ಲಿ ಸೂತ್ರ ಇದೆ? ಇಲ್ಲ. ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ, ಮುಂದೆ ಬರುತ್ತ. ಆತ್ಮ ಅಂದ್ರೆ ಏನು? ಸ್ವಾಮಿ. ಸ್ವಾಮಿ ಎಂಬ ಅರ್ಥ ಹೇಗೆ ಬಂತು ಅಂದ್ರೆ ಅನೇಕ ಕಾರಣ ಕೊಡ್ತಾರೆ. ಎರಡು ಮೂರು ಕಾರಣದ ವಿಚಾರ ಮಾಡಿದ್ರು ಕೂಡ ದೇವರನ್ನು ಆತ್ಮ ಆತ್ಮ ಅಂತ ಉಪಾಸನೆ ಮಾಡಕ್ಕೆ ಹೊರಟ್ರೆ ಸ್ವಾಮಿ ಅಂತಾನೆ ಉಪಾಸನೆ ಮಾಡಬೇಕು ಅಂತ ಅರ್ಥನೇ ಹೊರತು ಬೇರೆ ಇಲ್ಲ. ಅದ್ವೈತರ ಪ್ರಕಾರ ಆತ್ಮ ಅಂದ್ರೆ ಏನು? ಆತ್ಮ ಒಂದೇ, ಸ್ವಯಂ ಆತ್ಮ ಅಂತ ಹೇಳಿಬಿಟ್ರೆ, ಮತ್ತೆ ಅಯಂ ಆತ್ಮ ಬ್ರಹ್ಮ ಅಂತ ಹೇಳಿದ್ರೆ ಎಲ್ಲ ದೇವರು ಬ್ರಹ್ಮ. ಆ ಅರ್ಥ ಅಲ್ಲ. ಅಯಂ ಆತ್ಮ, ಈ ಸ್ವಾಮಿ ಪರಮಾತ್ಮನೇ ಅಂತ ಅರ್ಥ ಅಷ್ಟೇ, ಹೊರತು ಬೇರೆ ಅಲ್ಲ. ಏನ ಅಯ್ಯೇ, ತಪ್ಪು ತಪ್ಪು. ಭೃತ್ಯಾನ್ ಆದತ್ತೆ ಇತಿ ಸ್ವಾಮಿ ಪರ ಅಷ್ಟೇ. ಆದತ್ತ ಸಾಕದು, ಯಾಕೆ ಮುಂದೆ ಈ ಇರೋದ್ರಿಂದ ಏ ಲೋಪ ಆಗತ್ತೆ ಅಷ್ಟೇ. ಸ್ವಾಮಿ ಪರ ನಿರ್ದೋಷ ಜ್ಞಾನಮಾನಂದ ಸ್ವಾಮೀತ್ಯೇವಂ ಪ್ರಕಾರೇಣ ಬಹುಗುಣೈ ಅನೇಕ ಗುಣೈ. ಅಲ್ಲಿ ಏನಾಯ್ತು ಈಗ? ಸತ್, ಚಿತ್, ಆನಂದ, ಆತ್ಮ, ನಾಲ್ಕು ಪದಕ್ಕೆ ಏನಪ್ಪ ಅರ್ಥ ಅಂದರೆ ದೇವರು ಸತ್. ಸತ್ ಅಂದ್ರೆ ಏನು? ನಿರ್ದೋಷ, ದೇವರು ದೋಷರಹಿತನಾದವನು. ಯಾತಕ್ಕೆ ಉಪಾಸನೆ ಮಾಡಬೇಕಿದನ? ಎಲ್ಲೋ ಹೋಗ್ತಿದ್ದ ಕೆಟ್ಟದಾಯಿತು ತಕ್ಷಣ, ಅಯ್ಯೋ ದೇವರು ಕೆಟ್ಟದ್ದು ಮಾಡಿದ ಅಂತ ಅನ್ನಿಸ್ಲಕ್ಕೆ ಹೋಯ್ತು. ತಕ್ಷಣ ಏನು ಅನ್ಬೇಕಾಗ? ನಿರ್ದೋಷ, ದೇವರು ಕೆಟ್ಟದ್ದು ಮಾಡಿಲ್ಲ, ಆ ಅನುಸಂಧಾನ ಇರಬೇಕು. ಇಲ್ಲದ್ರೆ ದೇವರು ಬೈದಾಗತ್ತ, ನಮಗೆ ಕೆಟ್ಟದ್ದು ಮಾಡ್ತಾನೆ, ಕೆಟ್ಟದ್ದು ಮಾಡೋದು ಯಾರು ಗುಣ? ದೋಷಿಗಿಡೋದು. ದೇವರು ಕೆಟ್ಟದ್ದು ಮಾಡ್ತಾನೆ ಅಂದರೆ ದೇವರು ಬೈದಾಗಾಯ್ತಾಗ. ಅದಕ್ಕೆ ದೇವರಲ್ಲಿ ತಪ್ಪಿಲ್ಲ, ತಪ್ಪು ನಮ್ಮಲ್ಲಿದೆ. ಪನಿಷ್ ಮಾಡೋದು ಬೇರೆ, ಕೆಟ್ಟದ್ದು ಮಾಡೋದು ಬೇರೆ, ಕೆಟ್ಟದ್ದು ಮಾಡೋದು ಬೇರೆ, ಪನಿಷ್ ಮಾಡೋದು ಬೇರೆ. ನ್ಯಾಯಾಧೀಶ ಡೆತ್ ಸೆಂಟೆನ್ಸ್ ಕೊಡ್ತಾನೆ, ಅದೇನದು? ಕೆಟ್ಟದ್ದಲ್ಲ, ಪನಿಷ್ಮೆಂಟ್ ಅದು. ದೇವರು ದುಷ್ಟರನ್ನು ಏನ್ ಮಾಡ್ತಾನೆ, ಪನಿಷ್ ಮಾಡ್ತಾನೆ ಹೊರತು ಕೆಟ್ಟದ್ ಮಾಡೋದಿಲ್ಲ. ಅವನಿಗೆ ಕೆಟ್ಟದಾಗತ್ತೆ, ಏನ್ ಮಾಡೋಕ್ಕಾಗೋದಿಲ್ಲ. ಪನಿಷ್ಮೆಂಟ್ ಪೇಪರ್ ವ್ಯಾಲ್ಯೂ ಮಾಡ್ತಾನೆ, ಅವ್ನು ಫೇಲ್ ಆಗ್ತಾನೆ ಅಷ್ಟೇನೆ. ಫೇಲ್ ಮಾಡ್ದೆ ಅಂತ ಹೇಳಬಾರದು, ವ್ಯಾಲ್ಯೂ ಮಾಡ್ದ ಫೇಲ್ ಆದ. ಇವನು ಕೆಲಸ ಮಾಡಿದ್ದೇನು ವ್ಯಾಲ್ಯೂ ಮಾಡಿದ್ದು, ರಿಸಲ್ಟ್ ಏನೋ ಫೇಲ್ ಆದ. ಬಟ್ ಫೇಲ್ ಮಾಡಿದ ಅದೇನಾಗತ್ತಾಗ, ಇಂಟೆನ್ಷನಲ್ ಅಂತಾಗತ್ತ, ಪಕ್ಷಪಾತ ತೋರಿಸುತ್ತೆ. ಅದಕ್ಕೆ ದೇವರು ಯಾರನ್ನೂ ಕೂಡ ಅಂಧ ತಮಸ್ಸಿಗೆ ಹಾಕಿದ ಅಲ್ಲ, ಪನಿಷ್ ಮಾಡಿದ ಅಂಧ ತಮಸ್ಸಿಗೆ ಹಾಕಿದ ಅಷ್ಟೇ ಹೊರತು ಇಲ್ಲದ ದೋಷ ಬರೋದು. ಮುಕ್ತಿ ಕೊಡೋದು ಹಾಗೆ, ಪಾಸ್ ಮಾಡಿಬಿಟ್ಟಾದ್ರೆ ದುಡ್ಡು ತೊಗೊಂಡು ಮಾಡ್ದೆ ಅಂತ ಆಗ್ಬಿಡುತ್ತೆ, ಗೊತ್ತಾಯ್ತಾ? ವ್ಯಾಲ್ಯೂ ಮಾಡ್ದ ಪಾಸ್ ಆದ. ಅದಕ್ಕೆ ದೇವರಲ್ಲಿ ಏನಿಲ್ಲ, ದೋಷ ಇಲ್ಲ. ಆ ರೀತಿ ಚಿಂತನೆ ಮಾಡಬೇಕು. ನಮ್ಮ ದಿವಸಕ್ಕೆ ಎಷ್ಟೋ ಸರಿ ತನಿಸುತ್ತೆ, ನಮ್ಗೆ ಅನ್ವಾಂಟೆಡ್ ಥಿಂಗ್ ಆಗಿಬಿಟ್ಟಾಗ, ಎಷ್ಟು ಮಾಡಿದ್ದೇನೆ ದೇವರಿಗೆ ನಾನು, ದೇವ್ರ ಕೈ ಬಿಟ್ಟು ಬಿಟ್ಟಿದ್ದಾರೆ, ಏನು ಮಾಡಿದ್ದೇನೆ ಇಲ್ಲ. ಅದು ಎಷ್ಟು ಮಾಡಿದ್ದೇನೆ ನಾನು, ಏನು ಮಾಡಿದೆ, ಅಷ್ಟೆಲ್ಲ ಮಾಡಿದ್ರು ದೇವ್ರ ಕೈ ಕೊಟ್ಟ ಕಡೆಗೆ ಅಂತ ಹೇಳ್ತಾರಲ್ಲ, ಅದು ಬರಬಾರದು ಅಂತಾರೆ. ಫಸ್ಟ್ ಏನು ಮಾಡಬೇಕು, ನಿರ್ದೋಷ ಅವಿರೋಧಾಯ ಚಿಂತನೆ ಮಾಡಬೇಕು. ಅವಿರೋಧಾಧ್ಯಾಯ ಬಂದರೆ ನಿರ್ದೋಷ. ಆಮೇಲೆ ಜ್ಞಾನಂ ಸತ್ ಚಿತ್ ಚಿತ್ ಅಂದ್ರೆ ಏನು, ಜ್ಞಾನ ದೇವರಲ್ಲಿ. ದೇವರು ಎಂಥ ಜ್ಞಾನ, ಸರ್ವಜ್ಞ. ಯಾಕೆ ನಿರ್ದೋಷ ಅಂದರೆ ತಿಳ್ಕೊಂಡು ಮಾಡ್ತಾನೆ, ಆದ್ದರಿಂದ ಕೆಟ್ಟದ ಮಾಡೋ ಚಾನ್ಸೇ ಇಲ್ಲ. ತಿಳುವಳಿಕೆ ಇಲ್ಲದೆ ಮಾಡಿದ್ರೆ ತಪ್ಪಾಗಬಹುದು, ತಿಳುವಳಿಕೆ ಇದ್ದು ಮಾಡಿದ್ರೆ ತಪ್ಪಾಗೋದಿಲ್ಲ. ಮತ್ತೆ ಅವನಿಗೇನಾಯ್ತು, ಇದರಿಂದ ಆನಂದ. ದೇವರೇನಾಗಿದ್ದಾನೆ ಇದರಲ್ಲಿ, ಯಾತಕ್ಕೆ ಮಾಡ್ತಾನೆ ದೇವರು ಅಂದರೆ ಆನಂದಪೂರ್ಣ. ಗೊತ್ತಾಯ್ತಾ? ಯದೇಶ ಆಕಾಶ ಆನಂದೋ ನಶ್ಯಾತ್. ದೇವರ ಸೃಷ್ಟಿಯಾದಿಗಳಿಗೆ ಬೇರೆ ಯಾವ ಪರ್ಪಸ್ಸು ಇಲ್ಲ. ಏನು ಪರ್ಪಸ್ ಅದು? ಆನಂದನೇ ಕಾರಣ. ಅದಕ್ಕೆ ಆನಂದಪೂರ್ಣ. ಆನಂದದ ಸಂಬಂಧ ಏನಿದೆ ನಮಗೆ ಅಂದರೆ ಸ್ವಾಮಿ. ಈಗ ನಾವು ದಿತ್ತೆ ಈ ಕಾನ್ಫ್ಲಿಕ್ಟ್ ಯಾವಾಗಲೂ ಬಂದಿದ್ದು, ಐ ಆಮ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಶುರು ಮಾಡ್ತಾನೆ. ಸರ್ವೆಂಟ್ ಅಂತ ಹೇಳಿದ ತಕ್ಷಣ ಐ ಆಮ್ ಗೌರ್ಮೆಂಟ್ ಅಂತ ಹೇಳಾಗಿಲ್ಲ, ಏನು ಹೇಳ್ಬೇಕು ಅವನು? ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳಿದ. ಐ ಆಮ್ ಗೌರ್ಮೆಂಟ್ ಅಂದರೆ ಅಫೆನ್ಸ್ ಅದು. ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ ಗುಣ. ತನ್ನ ಫಸ್ಟ್ ಅವನು ಕ್ಲಾಸ್ ಫೋರೋ ಕ್ಲಾಸ್ ಒನ್ನೋ, ಬೇಸಿಕಲಿ ಏನವನು? ಗೌರ್ಮೆಂಟ್ ಸರ್ವೆಂಟ್ ಅಷ್ಟೆ. ಮುಂದಿಂದೆಲ್ಲ ಆಮೇಲೆ ಆ ಅರ್ಥದಲ್ಲಿ ಆನಂದ ಸರಿಯಾಗಿ ತಿಳ್ಕೊಂಡ್ರೆ ಸ್ವಾಮಿ ಅಂತ ಯಾವಾಗಲೂ ಉಪಾಸನೆ ಮಾಡಬೇಕು. ಇದರ ನಾಲ್ಕರಲ್ಲೂ ಕೂಡ ತಾರತಮ್ಯ. ಮತ್ತೆ ಯಾವುದನ್ನು ಯಾವಾಗ ಬಿಡಾಗಿಲ್ಲ? ಸ್ವಾಮಿ ಅಂತ ಯಾವಾಗಲೂ ಬಿಡಾಗಿಲ್ಲ ಸ್ವಾಮಿ. ಯಾವ ಅದಕ್ಕೆ ಭೃತ್ಯ ಭಾವ ಯಾವಾಗಲೂ ಇರಬೇಕು. ದಾಸೋಹಂ ಕೋಸಲೇಂದ್ರತೆ ಅನ್ನೋದು ಹನುಮಂತ ಅಪ್ಲೈ ಮಾಡಿ ತೋರಿಸಿರೋದು. ಯಾರು ಅಂದರೆ ನಾನು ದೇವರು ಸ್ವಾಮಿ, ನಾನು ದಾಸ, ನಾನು ದಾಸ ದೇವರು ಸ್ವಾಮಿ. ಅದನ್ನು ಯಾವಾಗಲೂ ಬಿಡಾಗಿಲ್ಲ. ಪ್ರಕಾರೇಣ ಬಹುಗುಣೈ ಅನೇಕ ಗುಣೈ ನತು ಏಕಗುಣೇನ ಮನುಷ್ಯ ಪ್ರಭೃತಿ ಬ್ರಹ್ಮಾಂತೈ. ಒಂದು ಗುಣ ಉಪಾಸನೆ ಮಾಡಬಾರದು, ಬಹುಗುಣ ಉಪಾಸನೆ ಮಾಡಬೇಕು. ನತು ಏಕಗುಣೇನ ಮನುಷ್ಯ ಪ್ರಭೃತಿ ಬ್ರಹ್ಮಾಂತೈ ಸರ್ವೈರಿಪಿ ಮೋಕ್ಷವಿಹಿ ಉಪಾಸ್ಯೋ ಧ್ಯೇಯೋ ವಿಷ್ಣು ಇತ್ಯರ್ಥ. ಮಿನಿಮಮ್ ಫೋರ್, ಮ್ಯಾಕ್ಸಿಮಮ್ ಸಾಧ್ಯ. ಆನಂದ ಪೂರ್ತಿ ಟೋಟಲ್ ಯಾರಿಗೂ ಸಾಧ್ಯನೇ ಇಲ್ಲ. ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಟೋಟಲ್ ಯಾರಿಗೂ ಸಾಧ್ಯ ಇಲ್ಲ. ಅದು ಹೆಚ್ಚೆಚ್ಚು ಮಾಡ್ತಾ ಹೋದಷ್ಟು ಏನದು ತುಂಬ ಒಳ್ಳೆಯದು. ಕುತಃ ಪ್ರಭೃತಿ ಅಂದರೆ ಏನರ್ಥ? ಪ್ರಭೃ ಭೃ ಪ್ರಭೃತಿ ತಪ್ಪದು. ಉಪಾಸ್ಯೋ ಧ್ಯೇಯೋ ವಿಷ್ಣು, ಉಪಾಸ್ಯ ಶಬ್ದಕ್ಕೆ ಧ್ಯೇಯ ಅಂತ ಅರ್ಥ. ಕುತಃ ಯಥಾಕ್ರಮಿತಿ ಸ್ವಪ್ರಾಪ್ಯ ಫಲಂ ಅನತಿಕ್ರಮ್ಯ ಇತ್ಯರ್ಥ. ಎಷ್ಟು ಮಾಡಬೇಕು ಅಂದರೆ ಸ್ವಪ್ರಾಪ್ಯ ಫಲಂ ಅನತಿಕ್ರಮ್ಯ ಇತ್ಯರ್ಥ. ಯಥಾಕ್ರಮಂ, ತನ್ನ ಕ್ರಮಕ್ರಮವನ್ನು ಉಲ್ಲಂಘನೆ ಮಾಡಬಾರದು, ಅತಿಕ್ರಮ ಮಾಡಬಾರದು. ಅತಿಕ್ರಮ ಮಾಡದಂತೆ ಕಡಿಮೆ ಮಾಡಿದರೂ ತಪ್ಪೇ, ಹೆಚ್ಚು ಮಾಡಿದರೂ ತಪ್ಪೇ. ಕಾರಲ್ಲಿ ಹೋಗ್ತಾ ಇರ್ತಾನೆ, ಇಂಪೋರ್ಟೆಡ್ ಕಾರು, ಅದು 5 ಕಿಲೋಮೀಟರ್ ಸ್ಪೀಡು, ಏನಂತಾನೆ ಅದಕ್ಕೆ? ನಡ ಕಾರಿಗಿಂತ ಕಾಲುವಾಸಿ ಏನೇ ಉಪಯೋಗ ಅಂತ ಹೇಳ್ತಾನೆ. 200 ಕಿಲೋಮೀಟರ್ ಹೋಗ್ಬಿಟ್ಟು ಎಲ್ಲಿ ಸಲ್ಲಿಸು ಅಂತ ಹೇಳಿದೆ. ಅದಕ್ಕೆ ಜಾಸ್ತಿ ಆಯಿತು, ಕಾರಿಗೆ ಅಲ್ಲೇ ಸಾಕ್ಯ ಅಲ್ಲ, ಪ್ಲೇನ್ ಫೀಲ್ಡ್ ಬರೋಕ್ಕೆ ಬರೋದಿಲ್ಲ ಅಂಥೇಳಿ ಅವ್ರು ಕಾರು ಅಂತ ಹೇಳಿದರೆ ಬಸ್ಸನ್ನು ಮೀರಿರಬೇಕೇ ಹೊರತು ಅದಕ್ಕಿಲ್ಲದ ಕಾರು ಪ್ರಪಸ್ ಸರ್ವಾಗೋದಿಲ್ಲ. ಅರ್ಥ ಆಯ್ತಾ ಇಲ್ಲ? ಅದಕ್ಕೆ ಆಪ್ಟಿಮಮ್ ಅಂತ ಏನು ಹೇಳಿ, ಅದಕ್ಕೆ ಎಕ್ಸ್ಪೆಕ್ಟೆಡ್ ಸ್ಪೀಡ್ ಇದೆ. ಅದು ಮನುಷ್ಯನಾದವನಿಗೆ ಬರೀ ಮನುಷ್ಯ ಸಾಧನೆ ಮಾಡೋದು, ಬ್ರಾಹ್ಮಣ ಸಾಧನೆ ಮಾಡೋಕ್ಕೆ ಹೇಗಿರಬೇಕು ಅವನು? ಹಾರೋನವನು, ಭಾರಿ ಫಾಸ್ಟಾಗಿ ಹೋಗ್ತಿರ್ಬೇಕು ಅವನು. ಇವನು ಶೂದ್ರ ನೋಡಿ ಕಲಿಯೋಕ್ಕಾಗಬಾರದು ಕೊನೆಗೆ. ಅವನೇ ನಮಗಿಂತ ಫಾಸ್ಟ್ ಅಂತ ಅರ್ಥ, ಎಷ್ಟು ತಪ್ಪಾಗೋದಿಲ್ಲ ಇವತ್ತು. ಆ ಅರ್ಥದಲ್ಲಿ ಇವತ್ತು ನಮ್ದೇನಾಗಿದೆ, ಬ್ರಾಹ್ಮಣ ಅಂದರೆ ಎಕ್ಸೆಂಪ್ಷನ್, ಎಲ್ಲದಕ್ಕೂ ಎಕ್ಸೆಂಪ್ಷನ್ ಕ್ಲೇಮ್ ಮಾಡಿಬಿಡ್ತಾರೆ. ನಮ್ಮ ಬ್ರಾಹ್ಮಣ ಆದ್ರೆ ಏನು ಬೇಕಾದ್ರೆ ಮಾಡ್ಬೋದು, ತಪ್ಪೋದು. ಹೆಚ್ಚು ಮಾಡಬೇಕು, ಸರಿಯಾಗಿ ಮಾಡಬೇಕು. ಮೇಲೆ ಹೋಗ್ತಾ ಹೋದ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ? ಇವತ್ತೇನಾಗಿದೆ, ಅಲ್ಟಿಮೇಟ್ ನೋ ರೆಸ್ಪಾನ್ಸಿಬಿಲಿಟಿ ಅಂತ ಆಗಿಬಿಟ್ಟಿದೆ. ತೀರ ಮೇಲೆ ಹೋಗಿಬಿಟ್ಟು ತಪ್ಪೋದು, ಕಮಿಟ್ಮೆಂಟ್ ಜಾಸ್ತಿ ಅದು. ಇವತ್ತು ಆಫೀಸಲ್ಲಿ ಇರ್ತಾನೆ, ಎಲ್ಲಕ್ಕಿಂತ ಮುಂಚೆ ಬರಬೇಕು ಅವನು ಚೀಫು, ಕೊನೆಗೆ ಹೋಗಬೇಕು. ಇಲ್ಲದರೆ ಆಫೀಸ್ ಅರ್ಥನೇ ಇಲ್ಲ ಅವನಿಗೆ. ಆಗ ಎಲ್ಲರೂ ಬರ್ತಾರೆ, ಆಗ ಇವನೇ ಹೋದ್ರೆ ಅವ್ರು ಇನ್ಯಾವನೂ ಬರ್ತಾರೆ. ಅವನಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದ್ದರೆ ಫಲ ಅದು, ಅದು ಬಿಟ್ಬಿಟ್ಟು ಮೊದಲಿಂದ ಆಗಿರೋಕ್ಕೆ ಬರೋದಿಲ್ಲ. ಮದುವೆ ಆದ ತಕ್ಷಣ ಶುರು ಮಾಡ್ತಾನೆ, ಇಷ್ಟೇ ಪರಿಮಾಯ ಮದುವೆ ಆಯ್ತಾ, ಇದೆಯಾ ನಾನು ಮನೆಗೆ ಹೋಗ್ಬೇಕಾಗತ್ತೆ, ಹಾಗೆಲ್ಲ ಮೊದಲಿಂದ ಬಂದ ಬರೋಕ್ಕಾಗಲ್ಲ ಅಂತ ಹೇಳ್ತಾ ರೆಸ್ಪಾನ್ಸಿಬಿಲಿಟಿ ಬಂತ ಅವನಿಗೀಗ. ಹೇಳೋದಕ್ಕೆಲ್ಲ ಸಾಧ್ಯ ಆಗೋದಿಲ್ಲ. ಅದು ಇಲ್ಲದೆ ಹೋಗಿಬಿಟ್ರೆ ಅವನಿಗೆ ಅರ್ಥ ಇಲ್ಲ. ಸಪ್ರಾಪ್ಯ ಫಲ ಮನತಿಕ್ರಮ್ಯ ಇತ್ಯರ್ಥ. ನಿರ್ದೋಷ ಜ್ಞಾನ ಆನಂದಾನುಭವ ರೂಪ ಮೋಕ್ಷಸ್ಯ ಸರ್ವಾಧಿಕಾರಿ ಪ್ರಾಪ್ಯತ್ವಾತ್ ಫಲಸಾಮ್ಯೇನ ಉಪಾಸನಾಯಾಹ ಕಾರ್ಯತ್ವ ಮೊದಲು ಯಾತಕ್ಕೆ ನಮಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಈ ನಾಲ್ಕೇ ಯಾತಕ್ಕೆ ಬೇಕು ಅಂತ ಪ್ರಶ್ನೆ ಮಾಡಿದರೆ ಮುಕ್ತಿಯಲ್ಲಿ ಏನಿರಬೇಕು, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದೇನು, ದೋಷ ಇರಕೂಡುದು, ಜ್ಞಾನ ಇರಬೇಕು, ಆನಂದ ಇರಬೇಕು, ದೇವರಲ್ಲಿ ಭಕ್ತಿ ಇರಬೇಕು, ಸ್ವಾಮಿ ಅಂತಕ್ಕಂಥ ಭಕ್ತಿ ಬರಲೇಬೇಕಲ್ಲ, ನಾಲ್ಕು ಬೇಸಿಕ್ ಕ್ವಾಲಿಟೀಸ್ ಆದ್ದರಿಂದ ಇದು ಎಲ್ಲರಿಗೂ ಕಾಮನ್ ಆಗಿ ಉಪಾಸನೆ ಬೇಕು. ಇನ್ನು ಹುಡುಗದೆಲ್ಲ ಬೇರೆ, ಈ ಗೌರ್ಮೆಂಟ್ ಸರ್ವೆಂಟ್ ಅಂದರೆ ಅವನೇನಾಗಿರಬೇಕು, ಕ್ರಿಮಿನಲ್ ಆಗಿರಬಾರ್ದು, ಅವನೇನಾಗಿರಬೇಕು, ಕಾಂಡಕ್ಟ್ ಸರಿ ಇರಬೇಕು ಅನ್ನೋದು ಎಲ್ಲರಿಗೂ ಕಾಮನ್, ಗೊತ್ತಾಯ್ತಾ, ಟಾಪ್ ಟು ಬಾಟಮ್. ಅದೇ ನಿರ್ದೋಷತ್ವ ಅನ್ನೋದು ಮುಕ್ತಿಯಲ್ಲಿ ದೋಷ ಇಲ್ಲವೇ ಇಲ್ಲ. ಫಸ್ಟ್ ದೋಷ ಏನೋ ಅಪೂರ್ಣತ, ಎರಡನೇ ದೋಷ ಏನೋ ಅನಿತ್ಯತ, ಎರಡೂ ಇಲ್ಲ, ನಿರ್ದೋಷ ಅಂತ ಉಪಾಸನೆ ಮಾಡಿದಾಗ ನಿರ್ದೋಷವಾದ ಮುಕ್ತಿ ಸಿಗುತ್ತೆ. ಜ್ಞಾನ ಮೋಕ್ಷದಲ್ಲಿ ಏನಿಲ್ಲ, ವಿಸ್ಮರಣೆ ನಿದ್ರಾದಿಗಳೇ ಇಲ್ಲ, ಆರಾಮಾಗಿರ್ತಾರೆ, ಯಾವಾಗಲೂ ಜ್ಞಾನ ಇರುತ್ತೆ, ಅದರ ಫಲ ಏನೋ ಆನಂದ. ಆದ್ದರಿಂದ ದೇವರಲ್ಲಿ ಇದೆಲ್ಲ ನೆನೆಸ್ತ ಏನು ಮಾಡಿದ್ದೆಲ್ಲ, ಅವ್ರು ಮಾಡಿದ್ದು, ದೇವ್ರು ಮಾಡಿದ್ದು, ಆ ಭಾವನೆ, ನಾನೇ ಮಾಡಿಕೊಂಡಿದ್ದಲ್ಲ, ದೇವ್ರು ಮಾಡಿದ್ದು ಅನ್ನೋ ಭಾವನೆ ಬರಬೇಕು. ಅದಕ್ಕಾಗಿ ನಿರ್ದೋಷ ಜ್ಞಾನ ಆನಂದ ಅನುಭವ ರೂಪ ಮೋಕ್ಷಸ್ಯ, ಮೋಕ್ಷದಲ್ಲಿ ನಿರ್ದೋಷ ಜ್ಞಾನ ಆನಂದ ಅನುಭವ ಇರೋದ್ರಿಂದ ನಾವು ತಕ್ಕಂತೆ ಸಚ್ಚಿದ ಆನಂದ ಆತ್ಮ ಅಂತ ಉಪಾಸನೆ ಮಾಡಬೇಕು. ಫಲಕ್ಕೆ ತಕ್ಕಂತೆ ಸಾಧನೆ ಇರಬೇಕು. ಸರ್ವಾಧಿಕಾರಿ ಪ್ರಾಪ್ಯತ್ವಾತ್ ಎಲ್ಲರಿಗೂ ಕಾಮನ್ ಇದು. ಅದಕ್ಕೆ ಫಲಸಾಮ್ಯನ ಉಪಾಸನಾಯ ಕಾರ್ಯತ್ವಾತ್ ಎಲ್ಲರಿಗೂ ಮುಕ್ತಿ ಅಲ್ಲ, ಯಾವಾಗಲೂ ಕೂಡ ಮುಕ್ತಿ ಆಗಬೇಕಾದಂತ ಎಂಥ ಆನಂದ ಮುಕ್ತಿ ಆಗಬೇಕು, ನಮಗೆ ಸಚ್ಚಿದಾನಂದ ರೂಪವಾದ ಮುಕ್ತಿ ಆಗಬೇಕು. ದೇವರು ಉಪಾಸನೆ ಹೇಗೆ ಮಾಡ್ಬೇಕು, ನಾವಾಗ ಸಚ್ಚಿದಾನಂದದೇ ಉಪಾಸನೆ ಮಾಡಬೇಕು. ಯಾವೂರಿಗೆ ಹೋಗ್ತೀರೋ ಆ ಊರು ಬಸ್ ಹತ್ತಬೇಕು. ಆ ರೀತಿ ನಾವು ಈ ನಾಲ್ಕು ವಿರೋಧನ ಹೋಗ್ಬೇಕು, ನಾಲ್ಕು ಉಪಾಸನೆ ಮಾಡಬೇಕು. ಹೌದೌದು, ಅದೇನು ಮಾಡ್ತಾರೆ ಅವರು, ನಾವು ದಾರಿಯಲ್ಲಿ ಈ ದಾರಿಯಲ್ಲಿ ಹೋಗ್ತೀವಿ ಅಂತ ಹೇಳಿ ಹೋಗ್ಬೇಕಾಗ ಅನ್ಕೋತಾನೋ, ಈ ದಾರಿಯಲ್ಲಿ ಬಂದಿವಿ ಅಂತ ಹೊಂದ ಜ್ಞಾಪಕ ಇರುತ್ತಲ್ಲ, ಆ ಥರ ಯಾವ ರೂಟಲ್ಲಿ ಬಂದಿವಿ, ದಾರಿಯಲ್ಲಿ ಬಂದಿವಿ, ಸಚ್ಚಿದಾನಂದ ಅಂತ ಉಪಾಸನೆ ಮಾಡೇ ಬಂದಿವಿ. ಆದ್ದರಿಂದ ಆ ಅನುಸಂಧಾನ ಇರಲೇಬೇಕು. ಹಾಂ, ಉಪಾಸನೆ ತಕ್ಕಂತೆ ಫಲ ಬರುತ್ತೆ ಅಂತ ಹೇಳಿದ್ರಿಂದ ನಾವು ಫಲಕ್ಕೆ ತಕ್ಕಂತೆ ಉಪಾಸನೆ ಮಾಡಿ. ಸ್ವೀಟ್ ಮಾಡೋಕ್ಕೋ ಖಾರ ಹಾಕಿಬಿಟ್ರೆ ಪರ್ಪಸ್ ಏನು, ಕಡಲೆ ಇಟ್ಕೊಟ್ಟೆ ಏನು ಮಾಡಲಿ ಅಂತ ಕೇಳ್ತಾರೆ. ಫಸ್ಟು ಮೈಸೂರು ಪಾಕ್ ಮಾಡಬೇಕೋ ಬೋಂಡ ಕರಿಬೇಕು, ಅದಕ್ಕೆ ತಕ್ಕಂತೆ ಮಾಡಬೇಕು. ಅದಕ್ಕೆ ಫಲಕ್ಕೆ ತಕ್ಕಂತೆ ಸಾಧನೆ ಮಾಡಬೇಕಾದ್ರಿಂದ ನಮಗೆ ಬೇಕಾದ ಈ ಫಲ ನಿರ್ದೋಷ ಜ್ಞಾನಾನಂದ ಅನುಭವ ರೂಪ ಮೋಕ್ಷ ಬೇಕಾದ್ರಿಂದ ಸಚ್ಚಿದಾನಂದ ಆತ್ಮೈತಿ ಅಂತ ಮಾಡಬೇಕು. ಯಾರು ಇದನ್ನು ಮಾಡೋದಿಲ್ಲ ಅವಾಗ ಏನಾಯ್ತು, ಮೋಕ್ಷ ಸಿಗೋದಿಲ್ಲ. ಯಾಕೆ, ಮೋಕ್ಷದಲ್ಲಿ ಲಕ್ಷಣ ಇರೋದು ಅದೇ ಸರ್ವಾಧಿಕಾರಿ ಪ್ರಾಪ್ಯತ್ವಾತ್ ಫಲಸಾಮ್ಯೇನ ಉಪಾಸನಾಯ ಕಾರ್ಯತ್ವಾತ್ ತಂ ಯಥಾ ಯಥೋಪಾಸತೆ ಇತ್ಯಾದೇಹಿ ಆತ್ಮತ್ವೋಪಾಸನಸ್ಯ ಚ ಪ್ರೀತಿ ಹೇತುತ್ವಾತ್. ಭಕ್ತಿಗೂ ಆತ್ಮತ್ವಕ್ಕೂ ಸಂಬಂಧ ಇದೆ. ದೇವರು ನಮ್ಮನ್ನು ಸ್ವಾಮಿ, ನಮ್ಮ ಸ್ವಾಮಿ ಅಂತ ತಿಳ್ಕೊಂಡಾಗ ನಮಗೇನಾಗತ್ತಾಗ ಭಕ್ತಿ ಮೇಂಟೈನ್ ಆಗುತ್ತೆ, ಅದು ಯಾವಾಗಲೂ ಇರಬೇಕು. ಪ್ರೀತಿ ಹೇತುತ್ವಾತ್ ಸಚ್ಚಿದಾನಂದ ಆತ್ಮೇತಿ ಬ್ರಹ್ಮೋಪಾಸಾ ವಿನಿಶ್ಚಿತ ಸರ್ವೇಶಾಂಚ ಮುಮುಕ್ಷೂಣಾಂ ಫಲ ಸಾಮ್ಯಾದ ಅಪೇಕ್ಷಿತ ಇತ್ಯಾದಿ ಸ್ಮೃತಿಯ ರೀತಿ ಭಾವ. ಏನ ಪ್ರೀತಿಗೆ ಕಾರಣವಾಗೋದ್ರಿಂದ ಸ್ವಾಮಿ ಅಂತ ಉಪಾಸನೆ ಮಾಡ್ತಾ ಹೋದಂತೆ ಏನಾಗುತ್ತೆ, ಅಲ್ಲಿಗೆ ಸಾಮಾನ್ಯ ಹಳ್ಳಿಗಳಲ್ಲೆಲ್ಲ ಹೋದಾಗ ಧನಿ ಅಂತ ಹೋಗ್ತಾರೆ, ಧನಿಯ ಧನಿ ಅಂತ ಕರೆಯೋದು. ಧನಿ ಅಂದ್ರೆ ಏನು, ಸ್ವಾಮಿ ಅಂತ ಅರ್ಥ. ಧನಿ ಅಂತ ಹೋದ ತಕ್ಷಣ ಅವನಿಗೆ ಗೌರವ, ಅದು ಬೇರೆ ಮಾತುಕಾರರಿಗೆ ಗೌರವ ಇರೋದಿಲ್ಲ, ಆ ಪದ ಉಪಯೋಗಿಸ್ಬೇಕಾದ. ಆಗ ನೀವು ದೊಡ್ಡವರು ನಮ್ಮ ಭಾವನೆ ಉಳ್ಕೊಂಡಾಗ ಅವನು ಏನು ಅಂತ ಮಾತಾಡಿಸ್ತಾ, ಗೊತ್ತಾಯ್ತಾ, ಬೇರೆ ರೀತಿ ಮಾತ್ರ ಕೆಲಸ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಸರ್ವೆ ಆದಿರಲಿ, ಮುಂದಿನ ಭಾಗ ನಾಳೆ, ನಾಳೆ ಪಾಠ ಇರೋದಿಲ್ಲ ಅಲ್ಲ. ನಾಳೆ ವಿದ್ಯಾಪೀಠದಲ್ಲಿ ಕಾರ್ಯಕ್ರಮ ಇದೆಯಾ, ಏನು ಕಾರ್ಯಕ್ರಮ ನಾಳೆ? ಹಾಂ ಸರಿ, ನಾಡಿದ್ದು ಪಾಲನೆ, ಅದು ಬೇರೆ ಬೇರೆ ಪಾಲನೆ ಆದ್ರಿಂದ ಇಲ್ಲ, ಮಂಗಳವಾರ ಮತ್ತೆ ಪಾಠ. ಹ್ಞೂ, ಧಾರಣಿ ಪಾಣಿ ಮಾಸಿ ಒಂದು ದಿವ್ಸ ಗ್ಯಾಪ್ ಇರುತ್ತೆ, ಎರಡೆರಡು ಮೂರು ದಿವಸ ಇದ್ದಾಗ.